ಶಕ್ತಿನಗರದ ಮತ್ತು ಸುತ್ತಮುತ್ತಲಿನ ಬಡಾವಣೆಯ ಜನಕ್ಕೆ ಈ ಒಂದು ಯೋಗ ಸಿಕ್ಕಿದೆ. ಪ್ರಭಂಜನಾಚಾರ್ಯ ಪ್ರವಚನವನ್ನ ಕೇಳಲಿಲ್ಲ ಅಂದ್ರೆ ನನ್ನ ಪ್ರಕಾರ ವೈಷ್ಣವನ ಜನ್ಮ ವ್ಯರ್ಥ ಅನ್ಸುತ್ತೆ ನನಗೆ. ಅವರು ಬರೀ ಪ್ರವಚನ ಮಾತ್ರ ಮಾಡೋದಲ್ಲ, ನನ್ನಂತ ಏನೂ ತಿಳಿದೇ ಇರತಕ್ಕಂತ, ಇವತ್ತು ತಿಳಿದಿದೆ ಅಂತ ಮಾತ್ರ ಖಂಡಿತ ತಿಳ್ಕೋಬೇಡಿ, ಏನೂ ತಿಳಿದಿರೋಂತ ಈ ದಾರಿಯಲ್ಲಿ ಮುಂದೆ ನಡೆದ್ರೆ ನಿಮ್ಗೆ ಏನಾದ್ರೂ ಒಂದು ಸರಿಯಾದ ಬೆಳಕು ಕಾಣಬಹುದು ಅಂತ ಹೇಳಿ ತೋರಿಸಿದ್ರು. ಅದೇ ತರ ಪ್ರತಿ ಒಬ್ಬರಿಗೂ, ಮುದುಕರು ಇರ್ಬೋದು, ಯುವಕರು ಇರ್ಬೋದು, ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಇತರೆ ಜನ ಇರ್ಬೋದು, ಅವರ ಪ್ರವಚನ ಕೇಳಿ ಸ್ಫೂರ್ತಿಗೊಂಡಿರ್ತಕ್ಕಂತ ವ್ಯಕ್ತಿಗಳೇ ಇಲ್ಲ. ಮೊನ್ನೆ ನಾನು ಒಂದು ನಿದರ್ಶನ ಕೊಡ್ತೀನಿ. ಟಿವಿನಲ್ಲಿ ರಾಮಾಯಣ ಪ್ರದರ್ಶನವಾಗ್ತಾ ಇತ್ತು. ಆ ಟೈಮ್ನಲ್ಲಿ ಉತ್ತರ ಭಾರತದಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಹೈಕೋರ್ಟ್ನಲ್ಲಿ ಆಸ್ತಿ ವಿಭಾಗದ ಬಗ್ಗೆ ಒಂದು ಕೇಸ್ ಹಾಕಿದ್ರು. ರಾಮಾಯಣದಲ್ಲಿ ಭರತ ಮತ್ತು ರಾಮನ ವಾಗ್ವೈಖರಿ ನೋಡಿ, ಅವರ ಒಂದು ನಿಸ್ವಾರ್ಥತೆಯನ್ನು ನೋಡಿ, ಟಿವಿನಲ್ಲಿ ನೋಡಿ, ಅವ್ರ ಮಾರನೇ ದಿನ ಅವ್ರ ಅಡ್ವೊಕೇಟ್ಗೆ ಜಡ್ಜ್ ಹೇಳಿದ್ರಂತೆ, ನಾವು ಈ ಕೇಸನ್ನ ಮುಂದುವರಿಸಲ್ಲ, ನಾವು ವಿತ್ಡ್ರಾ ಮಾಡ್ತಾ ಇದೀವಿ, ನಾವಿಬ್ರು ನಾವೇ ಕಾಂಪ್ರಮೈಸ್ ಮಾಡ್ತೀವಿ ಅಂತ. ಪ್ರಭಂಜನಾಚಾರ್ಯರು ಆ ಕೆಲಸನ್ನ ಹೋದ ಕಡೆಯೆಲ್ಲ ಮಾಡ್ತಾ ಇದ್ದಾರೆ. ಇದು ತುಂಬಾ ಪ್ರವಚನ ಮಾಡೋದು ಒಂದಾದ್ರೆ, ಪ್ರವಚನ ಮಾಡಿ ಮನುಷ್ಯನ ವ್ಯಕ್ತಿಯ ಸ್ವರೂಪವನ್ನೇ ಬದಲಾವಣೆ ಮಾಡತಕ್ಕಂಥದ್ದು ಇನ್ನೊಂದು. ಪೂಜ್ಯ ಆಚಾರ್ಯರು ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ನಿಮಗೆ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ ನಮಗೆ ಪ್ರವಚನಾಚಾರ್ಯ ಬಸವನಗುಡಿ ಸೌತ್ ಬೆಂಗಳೂರಿನಿಂದ ನಮಗೇನೋ ಕರೆದಾಗ ಬರ್ತಾರೆ ಅಂತ. ನೀವು ಹೋಗಿ ನೋಡಿ, ನಾರ್ತ್ ಅಲ್ಲಿ, ಮತ್ತಿಕೆರೆನಲ್ಲಿ, ರಾಜಾಜಿನಗರ್ನಲ್ಲಿ, ಇಂದಿರಾನಗರ್ನಲ್ಲಿ ಹಾತೊರತ ಕಾದಿರ್ತಾರೆ. ನಾನು ಕೆಲವೇ ದಿನಗಳ ಹಿಂದೆ ರಾಜಾಜಿನಗರ ಒಂದು ಪ್ರವಚನ ವ್ಯವಸ್ಥೆ ಮಾಡಿದಾಗ ನಂಗೆ ಆಶ್ಚರ್ಯವಾಯಿತು. ಸುಮಾರು 600-700 ಜನ ಇದ್ರು ಅವತ್ತು, 600-700 ಜನ. ನಾನು ಇದೇ ತರ ತೆಂಗಿನಕಾಯಿ ಎಲ್ರಿಗೂ ಕೊನೆ ದಿನ ಇಟ್ಕೊಂಡಾಗ 500 ಕಾಯಿ ಸಾಲದೆ ಬಂದು ಆ ದೇವಸ್ಥಾನದಿಂದ 100 ಕಾಯಿ ತಗೋಬೇಕಾಯ್ತು. ಹಂಗೂ ಕೆಲವರು ಕಾಯಿಲ್ದೆ ಹೋದ್ರು. ಇದು ಪ್ರಭಂಜನಾಚಾರ್ಯರ ಪ್ರವಚನದ ವೈಖರಿ. ಅವರು ಮನುಷ್ಯನ ಮೇಲೆ, ವ್ಯಕ್ತಿಯ ಮೇಲೆ ಬೀರ್ತಕ್ಕಂತ ಒಂದು ಮನಸ್ಸಿನ ದೃಢತೆಯನ್ನ ತೋರಿಸ್ತಾ ಇದೆ. ಇಂಥ ಪ್ರಭಂಜನಾಚಾರ್ಯರಿಗೆ ನಾ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು, ಆದರೂ ಹೇಳಲೇಬೇಕಾಗಿದೆ. ನನ್ನ ಕೈಯಲ್ಲಿ ಒಂದು ಚಿಕ್ಕ ಭಗವದ್ಗೀತೆ ಪುಸ್ತಕ ಇದೆ. ಇದರಲ್ಲಿರ್ತಕ್ಕಂಥ ಸುಮಾರು 700 ಚಿಲ್ಲರೆ ಶ್ಲೋಕಗಳು ಮಾತ್ರ. ಇದನ್ನ ಪ್ರಭಂಜನಾಚಾರ್ಯರು ಮುಗಿಸ್ಬೇಕು ಅಂತೇಳಿ 3 ವರ್ಷದಲ್ಲಿ ಮುಗಿಸಿದ್ರು. ಇವತ್ತಿನ ಮಹಾಭಾರತ 1,00,000 ಶ್ಲೋಕಕ್ಕೂ ಜಾಸ್ತಿ ಇದೆ. ನೀವು ಇಮ್ಯಾಜಿನ್ ಮಾಡಬಹುದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತ. ಆದರೆ ಈ 700 ಶ್ಲೋಕದ ಭಗವದ್ಗೀತೆಯನ್ನ ಯಾವ ಮಟ್ಟದಲ್ಲಿ ಜನಕ್ಕೆ ಮನವೊಟ್ಟುವಂತೆ ಪ್ರವಚನ ನೀಡಿದ್ರೋ, 1,00,000 ಶ್ಲೋಕದ ಭಗವದ್ ಮಹಾಭಾರತವನ್ನು ಕೂಡ ಅಷ್ಟೇ ಸಮರ್ಪಕವಾಗಿ ಅವರು ನಮ್ಮ ಮನಸ್ಸು ಮುಟ್ಟುವಂತೆ ಪ್ರವಚನ ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇದೇ ರೀತಿ ನಮ್ಮ ನಾಸ್ತಿಕರು ಅಂತ ನಾ ಕರ್ಕೊಂಡ್ರೆ ನಾಸ್ತಿ ಆಶ್ಚರ್ಯವಿಲ್ಲ, ನಮ್ಮಂತ ನಾಸ್ತಿಕರ ಮೇಲೆ ಅನುಗ್ರಹ ಇಟ್ಟು ಅವಾಗವಾಗ ಪ್ರವಚನವನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ, ಇನ್ನು ಹೆಚ್ಚು ಸಮಯ ತಗೊಂಡೆ ಈಗ ಸ್ವಾಮಿಗಳಿಂದ ವೇದವ್ಯಾಸರಿಗೆ. ಆ ವೇದವ್ಯಾಸರ ಫೋಟೋ ಸ್ವಾಮಿಗಳು ನನಗೆ ಕೊಟ್ಟಿದ್ರು. ಆ ಫೋಟೋನ ನಾ ಎಲ್ಲಾ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಆ ಫೋಟೋ ಪ್ರಭಾವ ಎಷ್ಟು ಅಂದ್ರೆ, ಭಾಗವತ ಆಯಿತು, ರಾಮಾಯಣ ಆಯಿತು, ಮಹಾಭಾರತ ಆಯಿತು, ದ್ವಾದಶ ಸ್ತೋತ್ರ ಪ್ರವಚನ ಆಯಿತು, ಇನ್ನು ಬೇಕಾದಷ್ಟು ಪ್ರವಚನಗಳಾಗಿದೆ, ಶ್ರೀನಿವಾಸ ಕಲ್ಯಾಣ ಆಯಿತು ಅಂತಕ್ಕಂತ ಒಂದು ಫೋಟೋ ಆ ವೇದವ್ಯಾಸರಿಗೆ ಮತ್ತು ವ್ಯಾಸರಿಗೆ ಮಧ್ವಾಚಾರ್ಯರಿಗೆ ಮಂಗಳಾರತಿ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು. ಅದರ ತದನಂತರ ದಂಪತಿಗಳ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಆಚಾರ್ಯರಿಂದ ಪ್ರವಚನ, ಅದಾದ್ಮೇಲೆ ಸ್ವಾಮಿಗಳಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವಿದೆ. ಅದಾದ ಮೇಲೆ ಕೊನೆಯಲ್ಲಿ ಎಲ್ಲರಿಗೂ ಇಲ್ಲಿ ಆಚಾರ್ಯರು ಫಲಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದಾರೆ. ಆಚೆ ಕಡೆ ದೇವರಿಗೆ ನೈವೇದ್ಯ ಮಾಡತಕ್ಕಂತ ನಾವು ಊಟದ ವ್ಯವಸ್ಥೆ ಅಂತ ಅನ್ಕೊಂಡಿದ್ವಿ, ಕಾಣದಂತಿದಾಗ್ಲಿಲ್ಲ. ಆಚೆ ಕಡೆ ಒಂದು ಪ್ರಸಾದವನ್ನ ದಯವಿಟ್ಟು ಕೊಡ್ತಾ ಇದೀವಿ, ಎಲ್ಲರೂ ಸ್ವೀಕರಿಸಿಕೊಂಡೇ ಹೋಗಬೇಕು ಅಂತೇಳಿ ಕಳಕಳಿಯಿಂದ ಪ್ರಾರ್ಥಿ. ಇವತ್ತು ಒಂದಿನ 10 ನಿಮಿಷ 15 ನಿಮಿಷ 1/2 ಗಂಟೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಪ್ರಸಾದವನ್ನ ಸ್ವೀಕರಿಸಿಕೊಂಡೇ ಹೋಗಬೇಕು. ಮಹಿಳೆಯರು ಈ ಕಡೆ ಒಂದು ಕೊನೆಯಿಂದ ಬಂದು ಈಗ ತಗೊಂಡು ಹೋಗಬೇಕು. ಪುರುಷರು ಈ ಕಡೆ ಒಂದು ಜಾಗ ಮಾಡಿದೀವಿ, 4 ಜನ ಕೂತಿದ್ದಾರೆ, ಈ ಕಡೆಯಿಂದ ಬಂದು ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಂತ ಪೂಜ್ಯ ಸ್ವಾಮಿಗಳು ಮಂಗಳಾರತಿ ಬೆಳಗೊಳ್ಳುವ ಮೂಲಕ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತ ವಿಜಯ ಭಾರತಿ ಶಾಲೆಯವರಿಗೆ, ಮಾನ್ಯ ಪ್ರಭಾಕರ್ ಅವರು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಹಾಗೂ ಮಂಜುನಾಥ್ ಅವರಿಗೆ ಆಚಾರ್ಯರಿಗೆ ಒಂದು ವಾಹನ ಸೌಕರ್ಯ ಕೊಟ್ಟಿದ್ದಾರೆ, ಅವರಿಗೆಲ್ಲರೂ ಧನ್ಯವಾದ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಅನಂತ ನಮನಗಳು.
ಹರಿಸಗೋತ್ರ లక్ష్మీ నారాయణ ధ్యానం మహాలక్ష్మీ నారాయణ ఆవాహయామి లక్ష్మీ నారాయణ ధ్యానం మహాలక్ష్మీ నారాయణ ఆవాహయామి లక్ష్మీ నారాయణ పురుగాల బ్రాహ్మణ నిందే స్వాగతం
ಮಾತ್ರ ಸಂಪೂರ್ಣವಾಗಿ లక్ష్మీనారాయణాభ్యం లక్ష్మీనారాయణ స్వాగతం.
ಮಾನ್ಯ ಪ್ರಭಾಕರ್ ಅವರು ಆಚಾರ್ಯರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಇಲ್ಲಿ ಪ್ರಭಾಕರ್ ಅವರು. ಮಾನ್ಯ ಮಂಜುನಾಥ್ ಅವರು ಎರಡು ನಿಮಿಷ ಮುಂದೆ ಬರಬೇಕು, ಆಚಾರ್ಯರಿಂದ ಮಂತ್ರಾಕ್ಷರಿಂದ ಅನುಗ್ರಹವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಮಂಜುನಾಥ್ ಅವರು ದಯಮಾಡಿ ಬರಬೇಕು. ಮಂಜುನಾಥ್ ಅವರು ದಯಮಾಡಿ ಒಂದು ನಿಮಿಷ ಬರಬೇಕು. ಈ ಆಚಾರ್ಯಿಂದ ಪ್ರವಚನ ಮುಂದುವರಿಯುತ್ತೆ.
ಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತ್ಯಜೋಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ ಚ. ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮಪ್ರವೃದ್ಧಗಿರಿಜಾಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ಕದಾ ಪುಣ್ಯಾರಣ್ಯೇ ಶುಭಧವಲಗಂಗಾಪರಿಸರೇ ಚರನ್ ಸೂರೇ ಸೇವಾಜನಿತ ಪರಮಾನಂದಭರಿತಃ ಅಯಿ ಸಂವಿತ್ ಸ್ವಾಮಿನ್ ಹಯವದನ ವಾದೀಶವರದ ಪ್ರಸೀದೇತಿ ಕ್ರೋಶನ್ ನಿಮಿಷಮಿವ ನೇಷ್ಯಾಮಿ ದಿವಸಾನ್. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮಪೂಜ್ಯರಾದಂಥ ಶ್ರೀ ಶ್ರೀಪಾದರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿಬಿಟ್ಟು ಅವರ ಆದೇಶದಂತೆ ಈ 3 ವರ್ಷಗಳ ಕಾಲ ನಡೆದಂತಹ ಶ್ರೀಮನ್ ಮಹಾಭಾರತದ ಮಂಗಲದ ಸಮರ್ಪಣಾ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಶ್ರೀಮನ್ ಮಹಾಭಾರತ ವಿಶ್ವಮಾನ್ಯವಾಗಿರತಕ್ಕಂಥ ಮೇರುಕೃತಿ, ವಿಶ್ವದ ಸಾಹಿತ್ಯದಲ್ಲೇ ಅಸಾಮಾನ್ಯವಾದಂತಹ ಅತ್ಯಂತ ಅಪೂರ್ವವಾದ ಕೃತಿ ಎಂದರೆ ಶ್ರೀಮನ್ ಮಹಾಭಾರತ. ನ ಭಾರತ ಸಮಂ ಶಾಸ್ತ್ರಂ ಆಚಾರ್ಯ ಹೇಳುತ್ತಾರೆ, ಮಹಾಭಾರತಕ್ಕೆ ಸಮನಾದಂಥ ಶಾಸ್ತ್ರ ಮತ್ತೊಂದಿಲ್ಲ. ಅದನ್ನು ಬರೀ ಹೇಳಿದ್ದಲ್ಲ, ವೇದವ್ಯಾಸ ದೇವರೇ ಅಪ್ಪಣೆ ಮಾಡಿದಾಗ ತೂಗಿ ನೋಡಿದರಂತದನ್ನು. ಭಾರತಂ ಸರ್ವವೇದಾಶ್ಚಾ ತುಲಾಂ ಆರೋಪಿತಾ ಪುರ. ಎಲ್ಲ ವೇದಗಳು ಇತರ ಶಾಸ್ತ್ರಗಳೆಲ್ಲ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ. ಆಗ ಮಹಾಭಾರತ ಇದ್ದ ತಕ್ಕಡಿಯ ಭಾಗ ಕೆಳಕೂತದ್ದು ಎಳ್ಳೇ ಇಲ್ಲ, ಉಳಿದೆಲ್ಲ ಮೇಲೆ ಮಹಾಭಾರತ 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 ಭಾರದಿಂದ ಕೂಡಿದಂಥದ್ದು. ಆದ್ದರಿಂದಲೇ ಇಲ್ಲಿ ಭಾರ ಅಂದರೆ ಸಾರ. ಸಂಖ್ಯೆಯಲ್ಲಿ ಅನಂತಾವೈವೇದಾಹ, ಸತ್ವದಲ್ಲಿ ಮಹಾಭಾರತ ಅದನ್ನು ಮೀರಿಸಿತು. ಈ ಆಚಾರ್ಯ ಮಾತನ್ನು ಒಂದೆರಡು ಕಡೆ ಹೇಳಿದಿಲ್ಲ, ತುಂಬಾ ಸರ್ತಿ ಹೇಳುತ್ತಾರೆ. ವೇದೋತ್ತಮಂ ತಚ್ಚ, ಈ ರೀತಿ ಮಾತುಗಳಿಂದ ಶ್ರೀಮನ್ ಮಹಾಭಾರತದ ಹಿರಿಮೆ ಗೊತ್ತಾಗುತ್ತೆ. ವೇದಾದಿಗಳು ಸಾರ್ವಾಧಿಕಾರಿಕವಾದ ಗ್ರಂಥಗಳಲ್ಲ, ಅದಕ್ಕೆ ವರ್ಣ ವ್ಯವಸ್ಥೆಯನ್ನು ಅನುಸರಿಸಿ ನಡೀಬೇಕಾಗತ್ತೆ. ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇತಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ, ಜ್ಞಾನಕ್ಕೆ ವೇದಾಧ್ಯಯನ ಮಾಡಲೇಬೇಕು. ವೇದಾಧ್ಯಯನವನ್ನು ಸ್ತ್ರೀಶೂದ್ರಾದಿಗಳು ಮಾಡಾಗಿಲ್ಲ, ಮತ್ತು ಅವರ ಗತಿ ಏನು ಅಂತ ಪ್ರಶ್ನೆ ಬಂದರೆ, ಕೃಪಯಾ ಮುನಿನಾಕೃತಂ, ಅತ್ಯಂತ ಕರುಣೆಯಿಂದ ವೇದವ್ಯಾಸರು ಬರೆದಂಥ ಮಹೋನ್ನತವಾದ ಕೃತಿ ಎಂದರೆ ಶ್ರೀಮನ್ ಮಹಾಭಾರತ. ವೇದ ಸಕಲ ವೇದಗಳನ್ನು ಓದಿದರೆ ಏನು ಜ್ಞಾನ ಬರಬೇಕೋ ಆ ಜ್ಞಾನವನ್ನು, ಮೋಕ್ಷೋಪಯೋಗಿಯಾದ ಜ್ಞಾನವನ್ನು ಕೊಡತಕ್ಕಂಥ ಗ್ರಂಥ ಶ್ರೀಮನ್ ಮಹಾಭಾರತ. ವೇದ ಓದದವರಿಗಷ್ಟೇ ಅಲ್ಲ, ವೇದ ಓದುವವರಿಗೂ ಕೂಡ ಅದು ವೇದಾರ್ಥವನ್ನು ತಿಳಿಸಿಕೊಡ್ತಕ್ಕಂಥ ಗ್ರಂಥವಾಗಿ ಎಲ್ಲರಿಗೂ ಉಪಯೋಗ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ, ವೇದಾಧಿಕಾರಿಗಳಿಗೆ ವೇದಾರ್ಥದ ಪರಿಜ್ಞಾನಕ್ಕೆ ಮಹಾಭಾರತ ಬೇಕು, ವೇದಾಧಿಕಾರ ಇಲ್ಲದವರಿಗೆ ಅದೇ ವೇದ. ಇದು ಮಹಾಭಾರತದ ವೈಶಿಷ್ಟ್ಯ. ಅಂಥ ಗ್ರಂಥವನ್ನು ವೇದವ್ಯಾಸದೇವರಿಂದ ಬರೆದಿದ್ದಾರೆ, ಅದು ಬರೀ ಕರುಣೆಯಲ್ಲ, ಪರಮ ಕಾರುಣ್ಯದ ಫಲ ಅದು. ಒಂದು ಅಂಥ ಗ್ರಂಥದಲ್ಲಿ ಇರತಕ್ಕಂಥ ವಿಚಾರಗಳು ಅದು ಇದು ಅಂತ ಹೇಳಾಗಿಲ್ಲ, ಅದಿಲ್ಲದ್ದೇ ಇಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತ ಋಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ತತ್ಕ್ವಚಿತ್. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ, 4 ಪುರುಷಾರ್ಥಗಳು. 4 ಪುರುಷಾರ್ಥಗಳಿಗೆ ಸಂಬಂಧಪಟ್ಟ ಸಕಲ ವಿಚಾರಗಳು ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ಇಲ್ಲ ಅಂದರೆ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಅರ್ಥ. ಬೇರೆ ಏನಾದರೂ ಏನಾದರೂ ಇದ್ದರೆ ಮಹಾಭಾರತದ್ದೇ ಬಂದಿದೆ ಅಂತ ಅರ್ಥ. ಹೀಗೆ ಸಮಗ್ರ ಪರಿಪೂರ್ಣವಾದ ವಿಶ್ವಕೋಶದ ಪರಿಕಲ್ಪನೆಯನ್ನು ಕೊಟ್ಟ ಗ್ರಂಥ ಶ್ರೀಮನ್ ಮಹಾಭಾರತ. ಅಂಥ ಮಹಾಭಾರತ ಹೇಳಿ ಕೇಳಿ ಮಹಾಭಾರತದಿಂದ ಕೂಡಿರೋದು. ಅದನ್ನು ಯಾವ ವಿವರಣೆ ಮಾಡಬೇಕು? ಮಹಾಭಾರ ಇರೋರೇ ಮಾಡಬೇಕು. ಮಹಾಭಾರ ಅಂದರೆ ಭೀಮಸೇನ ದೇವರು, ವಾಯುದೇವರು, ಜಗತ್ತನ್ನೇ ಹೊತ್ತವರಲ್ಲಿ ಎಷ್ಟು ಭಾರ ಇರಬೇಕು ಅವರು. ಜಯ ಜಯ ಜಗತ್ರಾಣ ಜಗದೊಡೆಗೆ ಸುತ್ರಾಣ ಅಖಿಲಗುಣ ಸದ್ಧಾಮ ಶ್ರೀಮಧ್ವನಾಮ. ಆವಕಚ್ಛಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿಹ ಶೇಷ ಮೂರುತಿಯನ್ನು ಅಂಥ ವಾಯುದೇವರು ಶ್ರೀಮನ್ ಮಧ್ವಾಚಾರ್ಯರಾಗಿ ಅದಕ್ಕೆ ನಿರ್ಣಯವನ್ನು ಬರೆದಿದ್ದಾರೆ. ಆಚಾರ್ಯರು ಎರಡನೇ ಬಾರಿ ಬದರಿಯಾತ್ರೆಗೆ ಹೊರಟು ಬ್ರಹ್ಮಸೂತ್ರ ಭಾಷ್ಯವನ್ನು ಸಮರ್ಪಣೆ ಮಾಡಿದಾಗ ವೇದವ್ಯಾಸರು ಅಪ್ಪಣೆ ಮಾಡಿದರು, ನೀವು ನಿರ್ಣಾಯಕ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದಾಯಿತು, ಸರ್ವೋತ್ಕೃಷ್ಟ ನಿರ್ಣಾಯಕ ಶಾಸ್ತ್ರ ಬ್ರಹ್ಮಮೀಮಾಂಸಾಶಾಸ್ತ್ರ ಶಾಸ್ತ್ರ ಅದಕ್ಕೆ ಬರೆದಿದ್ದೀರಿ, ಈಗ ಸರ್ವೋತ್ತಮವಾದ ನಿರ್ಣಯ ಶಾಸ್ತ್ರಕ್ಕೆ ನೀವೊಂದು ಗ್ರಂಥ ಬರೀಬೇಕು ಅಂತ ಅಪ್ಪಣೆ ಮಾಡಿದಾಗ ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ನಿಮ್ಮ ಹೊರತು ಬೇರೆ ಯಾರೂ ಬರೆಯಲಿಕ್ಕಾಗೋದಿಲ್ಲ. ಮಹಾಭಾರತವನ್ನು ವೇದವ್ಯಾಸರು ಬರೆದರು, ಅದರಲ್ಲಿ ಮುಖ್ಯ ಪಾತ್ರವೇ ವೇದವ್ಯಾಸ ದೇವರು. ಧೃತರಾಷ್ಟ್ರ ಪಾಂಡು ಮೊದಲಾದವರಿಗೆ ಜನಕರೇ ಅವರು, ಪಾಂಡವ ಕೌರವರಿಗೆ ತಾತನೇ ಅವರು. ಅವರು ಬರೆದರು, ಮೂಲವನ್ನು ಬರೆದರು. ಅದಕ್ಕೆ ನಿರ್ಣಯ ಯಾರು ಬರೀಬೇಕು ಅಂದರೆ ಅನಂತರದ ಪ್ರಧಾನ ಪಾತ್ರ ಅಂದರೆ ಭೀಮಸೇನೆ ದೇವರು, ಅವರು ಬರೀಬೇಕು. ಇದು ಭಾರಿ ಆಶ್ಚರ್ಯ. ಮಹಾಭಾರತ ಬರೆದವರು ಮಹಾಪಾತ್ರ ಮಹಾನಾಯಕರು, ಅದರ ನಿರ್ಣಯ ಬರೆದವರು ಅದರಲ್ಲಿ ನಾಯಕರು. ಇಂಥ ಗ್ರಂಥ ಜಗತ್ತೆಲ್ಲಿರಲಿಕ್ಕೆ ಸಾಧ್ಯ ಉಂಟು? ಇವತ್ತು ಜಗತ್ತಿನ ಮೂಲ ಪಾತ್ರಗಳೇ ಬರೆದಂಥ ಗ್ರಂಥಗಳಾದ್ದರಿಂದ ಅಷ್ಟು ಮಹತ್ವ ಬಂತು. ಕಣ್ಣಾರೆ ಕಂಡವರು, ತಾವೇ ಭಾಗವಹಿಸಿದವರು, ಎಷ್ಟು ಯಥಾರ್ಥವಾಗಿರಬೇಕು ಲೆಕ್ಕ ಹಾಕಿ, ತಾವೇ ಭಾಗವಹಿಸಿದವರು. ಬೇರೆ ಯಾರು ಬರೆದರೂ ಕೂಡ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇವತ್ತು ಕಣ್ಣಾರೆ ಕಂಡಂತಹ ಒಂದು ವೈಭವ ಇವತ್ತು ವಾಲ್ಮೀಕಿಗಳು ನಡೆದಿದ್ದನ್ನು ನೋಡಿದ್ರಷ್ಟೇ ಬ್ರಹ್ಮದೇವರ ವರದಿಂದ. ಆದರೆ ಭೀಮಸೇನ ದೇವರು ತಾವೇ ನಿಂತುಕೊಂಡು ಎಲ್ಲವನ್ನೂ ಕೂಡ ಕೃಷ್ಣ ಸೇವೆಯಾಗಿ ಮಾಡಿದ್ದಾರೆ ಅಂತ ಅಪೂರ್ವವಾದಂತಹ ಗ್ರಂಥ ಶ್ರೀಮದ್ ಆಚಾರ್ಯರ ಗ್ರಂಥ. ಮಹಾಭಾರತ ಬಿಂಬವಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರ ಪ್ರತಿಬಿಂಬದಂತಹ ಕೃತಿ. ವೇದವ್ಯಾಸರು ಬಿಂಬ, ಆಚಾರ್ಯರು ಸಾಕ್ಷಾತ್ ಪ್ರತಿಬಿಂಬ ವಾಯುದೇವರು. ಅವರು ಹೇಗೋ ಅವರ ಆಕೃತಿಗಳು ಹೇಗೋ ಅವರ ಕೃತಿಗಳು ಹಾಗೇನೆ. ಅಷ್ಟು ಹೊಂದಾಣಿಕೆ ಇರಲಿಕ್ಕೆ ಜಗತ್ತಿನಲ್ಲಿ ಯಾವ ಕೃತಿಗಳಿಗೂ ಸಾಧ್ಯ ಇಲ್ಲ, ಅಷ್ಟು ಸಾಮ್ಯ ಉಂಟು. ಆ ಅರ್ಥದಲ್ಲಿ ವೇದವ್ಯಾಸರು ಅನಂತರ ಅಭಿನವ ವೇದವ್ಯಾಸರು ಅಂದರೆ ಮಧ್ವಾಚಾರ್ಯರು ಒಬ್ಬರೇ ಎಂಬುದನ್ನು ನಾವು ಜಗತ್ತಿನ ಇತಿಹಾಸದಲ್ಲಿ ಕಾಣಬೇಕು. ಇನ್ನು ಯಾರು ಆ ಪೂರ್ಣತೆಯನ್ನು ಸಾಧಿಸಲಿಲ್ಲ, ಅವರು ಪೂರ್ಣ ಪ್ರಜ್ಞರು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತು ಮಹಾಭಾರತ ಬರೆಯೋದು ದೊಡ್ಡದಲ್ಲ, ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಆಗಿ ಬರೀಬೇಕಲ್ಲ, ಹೇಗೆ ಬರೀಬೇಕದೆ ಅದರ ಒಂದು ಪೂರ್ಣತೆಯನ್ನು ತಿಳಿಸ ಹಾಗೆ ಬರೀಬೇಕಾದರೆ ಪೂರ್ಣ ಪ್ರಜ್ಞರಲ್ಲದವರಿಗೆ ಎಂದೂ ಸಾಧ್ಯ ಇಲ್ಲ. ಅದನ್ನು ಮಾಡಿ ಸಾಧಿಸಿ ತೋರಿಸಿದ ಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು. ಮಹಾಭಾರತವನ್ನು ಬರೆದಿದ್ದಕ್ಕೆ ವೇದವ್ಯಾಸರನ್ನು ನಾರಾಯಣ ಅಂತ ಕರೆದಿದ್ದಾರೆ. ಮಹಾಭಾರತವನ್ನು ಬರೆದಿದ್ದಕ್ಕೆ ಅವರು ನಾರಾಯಣ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀ ಕಾಕ್ಷಾತ್ ಮಹಾಭಾರತ ಕೃದ್ಭವೇ. ಇದು ಮಹಾಭಾರತಕ್ಕೆ ಸಂಬಂಧಪಟ್ಟ ಅಲ್ಲಿದ ಶ್ಲೋಕ, ಬೇರೆ ಪುರಾಣ ಶ್ಲೋಕನೂ ಹೌದು. ಇನ್ನೊಂದು ಮಾತು ಹೇಳಕ್ಕೆ ಬರುತ್ತೆ, ಮಹಾಭಾರತವನ್ನು ಬರೆದಿದ್ದಕ್ಕೆ ವೇದವ್ಯಾಸರು ನಾರಾಯಣ, ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದಿದ್ದಕ್ಕೆ ಮಧ್ವಾಚಾರ್ಯರು ವಾಯುದೇವರು. ಯಾಕೆ ಅದೇ ಯುಕ್ತಿ ಅದು, ಒಂದು ಇನ್ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತವನ್ನು ಬರಬೇಕಾದ್ರೆ ಅವರೇ ಆಗಬೇಕು, ತಾತ್ಪರ್ಯವರಿಗೆ ಇವರೇ ಆಗಬೇಕು. ಎಂಥ ಒಂದು ಅನುರೂಪವಾದ ಸಂಬಂಧ ಇದೆ, ಇದನ್ನು ಯೋಚನೆ ಮಾಡಿದರೆ ಬಹಳ ಸಾರ್ಥಕ. ಮಹಾಭಾರತ ತಾತ್ಪರ್ಯ ನಿರ್ಣಯ ಆಚಾರ್ಯರ ಪ್ರತಿಕೃತಿ ಅದು ಒಂದು, ಅವರ ಎಲ್ಲ ಕೃತಿಗಳು ಪ್ರತಿಕೃತಿಗಳೇ. ಮಹಾಭಾರತ ತಾತ್ಪರ್ಯ ವಿಶೇಷ ಪ್ರತಿಕೃತಿ ಯಾತಕ್ಕೆ ಅಂದರೆ 32 ಅಧ್ಯಾಯ ಇರೋದ್ರಿಂದ. ಆಚಾರ್ಯರ ದೇಹದ ಲಕ್ಷಣಗಳು 32. ರಾಯರ ಪ್ರಾತಃ ಸಂಕಲ್ಪ ಗದ್ದೆ ಓದ್ದವರಿಗೆ ಗೊತ್ತಿರುತ್ತೆ, ದ್ವಾತ್ರಿಂಶ ಲಕ್ಷಣೋಪೇತಾನಾಂ ಶ್ರೀಮದಾನಂದ ತೀರ್ಥ ಶ್ರೀಮದ್ ಚರಣಾನಾಂ. ರಾಯರು ಎಷ್ಟು ದೊಡ್ಡವರಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಅವರು ವಾಯುದೇವರು ಮಾಡಿದ ಭಕ್ತಿ. ಅದಕ್ಕೆ ಗಮಕ ಅಂದರೆ ಪ್ರಾತಃ ಸಂಕಲ್ಪ ಗದ್ಯ, ವಾಯುದೇವರ ಗದ್ಯ ಸ್ತುತಿ ಅದು ಒಂದು. ಗದ್ಯರೂಪದ ವಾಯುಸ್ತುತಿ ಅಂದರೆ ಪ್ರಾತಃ ಸಂಕಲ್ಪ ಗದ್ಯ ರಾಘವೇಂದ್ರ ಸ್ವಾಮಿಗಳು. ಅವರು 32 ಕ್ಷಣ ಆಚಾರ್ಯರಿಗೆ ಅಂತ ಹೇಳಿದರು. ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯ, ಸೊ ಕರೆಕ್ಟ್ ಮ್ಯಾಚಿಂಗ್ ಅದು ಒಂದು. ಆಚಾರ್ಯರ ಒಂದು ದೇಹ ಲಕ್ಷಣಕ್ಕೂ ಅಧ್ಯಾಯದ ಸಂಖ್ಯೆಗೂ ಸರಿಯಾಗಿ ಮ್ಯಾಚ್ ಆಗತಕ್ಕಂಥದ್ದು. 32 ಲಕ್ಷಣ ಇದ್ರೆ ಅವರು ಯಾರಾಗ್ತಾರೆ ಅಂದರೆ ಆಚಾರ್ಯ ಹೇಳುತ್ತಾರೆ, ಅಸಂಶಯ ಅಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿ ದ್ವಾತ್ರಿಂಶ ಲಕ್ಷಣೈ ಸಮ್ಯಕ್ ಯುಕ್ತರು. 32 ಲಕ್ಷಣ ಇದ್ದಾರೆ ಗುರುಗಳು, ಅವರಿಗೆ ಸಂಶಯ ಇರೋದಿಲ್ಲ. ಅಷ್ಟೇ ಅಲ್ಲ, ಉಳಿದ ಎಲ್ಲರ ಸಂಶಯ ನಿವಾರಣೆ ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. 32 ಲಕ್ಷಣ ದೇಹಕ್ಕಿದ್ರೆ ಎಲ್ಲರ ಸಂಶಯ ಪರಿಹಾರ ಮಾಡಿಬಿಡ್ತಾರೆ. ಇವತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಶ್ರೀ ವ್ಯಾಸರಾಜರು ಸಂಶಯಚ್ಛಿದಂ ಅಂತ ಕರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಯಾತಕ್ಕೆ ಅಂದರೆ 32 ಅಧ್ಯಾಯ ಇದೆ ಅಲ್ಲ, ಅದಕ್ಕೆ ಸಿಂಪಲ್ ಅದು. 32 ಅಧ್ಯಾಯ ಇದ್ದ ಮೇಲೆ ಅದು ಸಂಶಯ ಪರಿಹಾರಕವಾದಂಥ ಕೃತಿ. ಈ ಮಾತನ್ನು ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಒಂದು ಸಭೆಯಲ್ಲಿ ಹೇಳಿದ ಮಾತಿದು, ಒಂದು ಬಹಳ ಸತ್ಯವಾದ ಮಾತದು.
ಮೂವತ್ತೆರಡು ಲಕ್ಷಣ ಬಂತು ಅಂದ್ರೆ ಸಂಶಯ ನಿವಾರಕತ್ವ ಬರ್ತದೆ ಅಂತ ಅರ್ಥ. ಇವತ್ತು ಮೂವತ್ತೆರಡು ಅವಲಕ್ಷಣ ಬಂದ್ರೆ ಗತಿ ಏನಾಗ್ಬೇಕು ಲೆಕ್ಕ ಹಾಕಿ ನೋಡೋಣ. ಅಂಥವ್ರು ಯಾರು? ದುರ್ಯೋಧನಾದಿಗಳು. ದುರ್ಯೋಧನಾದಿಗಳನ್ನ ಸದೆ ಪಡೆದಿದ್ದು ಭೀಮರೂಪದಿಂದ, ಅಂತ ಅಜ್ಞಾನ ಮಿಥ್ಯಾಜ್ಞಾನಗಳ ಗ್ರಂಥಗಳನ್ನು ಸದೆ ಪಡೆದಿದ್ದು ಪೂರ್ಣಪ್ರಜ್ಞ ರೂಪದಿಂದ. ಇದು ಆಚಾರ್ಯರ ವೈಖರಿ. ಇದು ಅಂತ ಅಭೂತಪೂರ್ವವಾದ ಗ್ರಂಥ ಮಹಾಭಾರತ. ತಾತ್ಪರ್ಯ ನಿರ್ಣಯ, ಅದರ ಸಂಶಯ ನಿವಾರಕತ್ವ ಅಂದ್ರೆ ಯಾವುದೋ ಶಾಸ್ತ್ರದಲ್ಲ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ. ಸಮಸ್ತ ಶಾಸ್ತ್ರಾರ್ಥಗಳನ್ನ ಸಂಶಯ ಪರಿಹಾರ ಮಾಡತಕ್ಕಂಥ ಹಿರಿಮೆ ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು. ಅದು ನಮ್ಮ ನಿತ್ಯದ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಗ್ರಂಥ. ಅದು ಇನ್ನೂ ವಿಶೇಷ. ನಮ್ಮ ದೈನಂದಿನ ಸಮಸ್ಯೆಗಳಿರಬಹುದು, ಯಾವುದೇ ಸಮಸ್ಯೆ ಇರಬಹುದು, ಮಹಾಭಾರತ ತಾತ್ಪರ್ಯ ಉತ್ತರ ಇದೆ. ಅದು ತಿಳ್ಕೊಳ್ಳೋ ನಮ್ಮ ಯೋಗ್ಯತೆ ನಮಗಿರಬೇಕಷ್ಟೇ. ಅಂತಹ ಮಹಾಭಾರತದಲ್ಲಿ ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವಗಳನ್ನು ಆದಿ ಪಂಚಕಗಳು ಅಂತ ಕರೀತಾರೆ. ಮೊದಲ ಐದು ಪರ್ವಗಳು, ಇನ್ನು ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಮತ್ತು ಸೌಪ್ತಿಕ ಪರ್ವ, ಐದು ಪರ್ವಗಳನ್ನು ಜನಕದ ಗದಾ ಪರ್ವ ಅಂತ ಆಗೋಗ್ಬಿಟ್ಟಿದೆ. ಗದಾಪರ್ವ ಶಲ್ಯಪರ್ವದ ಭಾಗ ಅಷ್ಟೇ ಹೊರತು ಪ್ರತ್ಯೇಕ ಪರ್ವ ಅಲ್ಲ ಅದು. ಐದು ಪರ್ವಗಳು ಯುದ್ಧ ಪಂಚಕ ಅಂತ ಕರೀತಾರೆ. ಐದು ಐದು ಹತ್ತಾಯಿತು, ಉಳಿದ ಎಂಟನ್ನು ಅವಶಿಷ್ಟ ಪಂಚಕ, ಯುದ್ಧೋತ್ತರವಾದ ಕಾರ್ಯಗಳು. ಒಟ್ಟು ಇಷ್ಟು ಹದಿನೆಂಟು ಪರ್ವಗಳಲ್ಲಿ ಇಡೀ ಮಧ್ಯಯುದ್ಧ ಮೊದಲಿಂದೆಲ್ಲ ಯುದ್ಧ ಯಾತಕ್ಕೆ, ಆಮೇಲೆಲ್ಲ ಯುದ್ಧ ಆದ್ಮೇಲೆ ಏನಾಯಿತು ಅಷ್ಟೇನೆ. ಬಿಫೋರ್ ವಾರ್, ವಾರ್ ಅಂಡ್ ಆಫ್ಟರ್ ವಾರ್ ಇಷ್ಟೇ. ಯುದ್ಧಕ್ಕಿಂತ ಮುನ್ನ ಯುದ್ಧ, ಯುದ್ಧೋತ್ತರ ಕಾಲ ಇದು ಕೊಟ್ಟಿತ್ತು. ಇದೇ ವಿಧವಾದ ವೇದವ್ಯಾಸರ ಪ್ಲಾನ್ ಅಂಡ್ ಪರ್ಪಸ್ ನೋಡಿದರೆ ಆಶ್ಚರ್ಯವಾಗ್ತದೆ. ಪಾಂಡವರ ಮೊದಲ ಜೀವನದ 70 ವರ್ಷಗಳ ಕಥೆಯನ್ನು ಐದು ಪರ್ವಗಳಲ್ಲಿ ಹೇಳ್ತಾರೆ. ಆದಿ ಪರ್ವದಿಂದ ಉದ್ಯೋಗ ಪರ್ವದವರೆಗೆ 70 ವರ್ಷಗಳ ಕಥೆಯನ್ನು ಐದು ಪರ್ವದಲ್ಲಿ ಹೇಳ್ತಾರೆ. ಆಮೇಲೆ ಯುದ್ಧ ಪರ್ವ ಮುಗಿದ ಮೇಲೆ, ಪಟ್ಟಾಭಿಷೇಕ ಆದ ಮೇಲೆ 36 ವರ್ಷ ರಾಜ್ಯ ಆಡುತ್ತಾರೆ, ಅದನ್ನು 8 ಪರ್ವದಲ್ಲಿ ಹೇಳ್ತಾರೆ. 18 ದಿವಸ ಯುದ್ಧ ಮಾಡಿದ್ರಲ್ಲ, ಅದು 18 ದಿವಸದ ಕಥೆ ಐದು ಪರ್ವದಲ್ಲಿ ಹೇಳ್ತಾರೆ. ಲೆಕ್ಕ ಹಾಕಿ ನೋಡಿ ಎಷ್ಟು ಬ್ಯಾಲೆನ್ಸ್ ಇದೆ ಅದರ. 18 ದಿವಸದ ಕಥೆಗೆ ಐದು ಪರ್ವ, ಉಳಿದ 72 ವರ್ಷಕ್ಕೆ ಒಟ್ಟು ಉಳಿದಿರೋ ಪರ್ವಗಳೆಲ್ಲ 13 ಪರ್ವಗಳು. ಅಂದಮೇಲೆ ವೇದವ್ಯಾಸರ ದೇವರ ಮುಖ್ಯವಾದಂಥ ದೃಷ್ಟಿ ಎಲ್ಲಿದೆ? ಯುದ್ಧದ ಮೇಲಿದೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ಸಂಸಾರ ಯುದ್ಧ ಆದ್ರಿಂದ ಅಂತ. ಸಂಸಾರ ಅಂದ್ರೆ ಭಯಂಕರ ಯುದ್ಧ. ನೀರು ಹಿಡಿಯೋದು, ಬಸ್ ಹತ್ತೋದು, ಮುದ್ರೆ, ತೀರ್ಥ ಎಲ್ಲವೂ, ಮಂತ್ರಾಕ್ಷತೆ ಎಲ್ಲವೂ ಯುದ್ಧಗಳೇ ಹೊರತು ನಮ್ಮಲ್ಲಿ ಯಾವ ಯುದ್ಧದಲ್ಲೇ ನಾವು ಬದುಕೋದು. ಸಂಸಾರ ಕುರುಕ್ಷೇತ್ರ, ಸಂಸಾರ ಸಮರ ಅಂತ ಕರೆದಿದ್ದಾರೆ. ಅದು 18 ದಿವಸಗಳ ಯುದ್ಧ ಮಹಾಭಾರತದ ದೊಡ್ಡ ವೈಶಿಷ್ಟ್ಯ. ಅದೆಲ್ಲ ಹೇಳೋದಕ್ಕೆ ವೇಳೆ ಸಾಕಾಗೋದೇ ಇಲ್ಲ. 18 ಪರ್ವಗಳ ಕಥೆ, 18 ದಿವಸಗಳ ಯುದ್ಧ, 18 ಅಶ್ರೋಹಿಣಿ ಸೇನೆ, 18 ಅಧ್ಯಾಯದ ಭಗವದ್ಗೀತೆ, ಈ 18ಕ್ಕೆ ಕೊನೆ 18 ಮಹಾಪುರಾಣಗಳು, 18 ಉಪಪುರಾಣಗಳು, 18 ಮಹಾಸ್ಮೃತಿಗಳು, 18 ಉಪಸ್ಮೃತಿಗಳು, 18 ಎಷ್ಟು ಲೆಕ್ಕ ತಗೊಂಡ್ರು 18 18 18 ಎಲ್ಲಿವರೆಗೂ ಹೋಗಿದೆ 18 ಅಂತ ಕೇಳಿದರೆ, ನಮ್ಮಲ್ಲಿ ಪದ್ಧತಿ ಏನು ಅಂದರೆ ಸುವಾಸಿನಿ ಸ್ತ್ರೀ ಉಳಿತಕ್ಕಂಥ ಸೀರೆಯ ಮೊಳ ಕೂಡ 18 ಮೊಳ ಇರಬೇಕು ಅಂತ. ಅಲ್ಲಿವರೆಗೂ ಕೂಡ 18 9 ಅಲ್ಲಿವರೆಗೂ ಬಂದು ಹೋಗಿಬಿಟ್ಟಿದೆ. ಇದು 18 ಏನಂದರೆ ನಮ್ಮ ದೇಹವನ್ನು ಮನೆ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ, ವಸ್ತ್ರ ರಕ್ಷಣೆ ಮಾಡ್ತಕ್ಕಂಥದ್ದು. ಆ 18 ಏನು ಅಂತ ಹೇಳ್ತಾರೆ ಆಚಾರ್ಯ ಬಿಟ್ಟು ಯಾರಿಗೂ 18 ಅರ್ಥ ಗೊತ್ತಿರಲಿಲ್ಲ. 18 ಏನು ಅಂತ ಕೇಳಿ 108 ತಪ್ಪು ಉತ್ತರ ಕೊಡ್ತಿದ್ರು ಅಷ್ಟೇ. ನಮ್ಮ ಪ್ರಶ್ನೆ 18 ಅಂದ್ರೆ ಏನು, ಉತ್ತರ 108 ತಪ್ಪುಗಳಷ್ಟೇ. ಆಚಾರ್ಯ ಹೇಳ್ತಾರೆ 18 ಅಂದ್ರೆ ಇಡೀ ಮಹಾಭಾರತದ ಸಾರಣೆ 18 ಅಂತ ಹೇಳಿಬಿಡ್ತಾರೆ. ಮಹಾಭಾರತದ ಸಾರಣೆ 18, ಅದೇನು 18? 5 ಜನ ಪಾಂಡವರಿದ್ದಾರೆ, ಒಬ್ಬ ದ್ರೌಪದಿ ಇದ್ದಾಳೆ, ಒಬ್ಬ ಕೃಷ್ಣ ಇದ್ದಾರೆ, ಇದಿಷ್ಟು ಸೇರಿ 18 ಅಂತ ಅರ್ಥ. ಅದೇನದು, 7 ಆಯ್ತು 18 ಹೇಗಾಯ್ತು? ಅದಕ್ಕೆ ಹೇಳ್ತಾರೆ ಅಲ್ಲೇ ತಕ್ಕ ತಪ್ಪು ತಗೊಂಡಿದ್ದೆ ನೀವು. 5 ನೋಟ್ ಕೊಡ್ತಾರೆ, ಒಂದು 5 ರೂಪಾಯಿ ನೋಟು, ಒಂದು 10 ರೂಪಾಯಿ ನೋಟು, ಒಂದು 1 ರೂಪಾಯಿ ನೋಟು. ನೋಟ್ 5 ಇರಬಹುದು, ಸಂಖ್ಯೆ ಎಷ್ಟಾಯ್ತಾಗ? 7 ನೋಟ್ ಕೊಟ್ಟರು ಕೂಡ ಸಂಖ್ಯೆ 18 ಆಯ್ತು. ಅದು ಹೇಗೆ ಅಂದರೆ, ಧರ್ಮರಾಜ ಅಂದರೆ ಧರ್ಮರಾಜ, ಧರ್ಮೋ ಭಕ್ತ್ಯಾದಿ ದಶಕ. ಭೀಮಸೇನ ಅಂದರೆ ಒಂದಲ್ಲ, ಎರಡಲ್ಲ, 10. ಭೀಮಸೇನ ಅಂದರೆ 10. ಭಕ್ತ್ಯಾದಿ ದಶಕ, ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. 10 ಗುಣಗಳ ಸಂಕೇತ ಭೀಮಸೇನ. ಅದಕ್ಕೇನೆ ಮಧ್ವಾಚಾರ್ಯರು ಕೂಡ ದಶಪ್ರಮತಿ ಅಂತ ಅವ್ರ ಹೆಸರು. 10 ಅಂದ್ರೆ 10 ಅಲ್ಲ, ಪೂರ್ಣ ಅಂತ ಅರ್ಥ. ಅದಕ್ಕೆ 10 ಅಂದ್ರೆ ಪೂರ್ಣ, ದಶ ಸಂಖ್ಯೆ. ದಶ ಅಂದ್ರೆ ಪೂರ್ಣ, ದಶೈತಿ ಸರ್ವಮುದ್ದಿಷ್ಟಂ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಶ ಶಬ್ದಕ್ಕೆ ಪೂರ್ಣ ಪರಿಪೂರ್ಣ ಅಂತ ಹೇಳಿದ್ರಿಂದ ಅದನ್ನೇ 18 ಅಂತ ಎಲ್ಲ ಗುಣಗಳು ಅಂತ ಹೇಳ್ತಾ ಹೇಳ್ತಾನೆ. ಏ ಗುಣಾನಾಮ ಜಗತ್ ಪ್ರಸಿದ್ಧ ಅಂತೇಳಿ ಪೂರ್ಣತ್ವವನ್ನು ಹೇಳಿಬಿಟ್ರು. ಅಂದ್ರೆ 10+1 11 ಆಯ್ತಾಗ ಭೀಮಸೇನ 10. ಅನಂತರ ಅರ್ಜುನ ಅಂದ್ರೆ 3, ಶ್ರುತಾದಿಹಿ ಅಂತ ಹೇಳ್ತಾರೆ ಆಚಾರ್ಯ. ಶ್ರುತಾದಿಹಿ ಏನು 3? ಶ್ರವಣ ಮನನ ಧ್ಯಾನ 3 ಅರ್ಜುನ. ಅಲ್ಲಿಗೆ ಎಷ್ಟಾಯ್ತು ಈಗ 14 ನಕುಲ ಒಂದು ಸಹದೇವ ಒಂದು, ನಕುಲ ಒಂದು ಸಹದೇವ ಒಂದು. ಅರ್ಜುನ ಶ್ರವಣ ಮನನ ಧ್ಯಾನಗಳ ಸಂಕೇತ, ನಕುಲ ಶೀಲದ ಸಂಕೇತ, ಸಹದೇವ ವಿನಯದ ಸಂಕೇತ. ಎಷ್ಟು ಒಂದಕ್ಕೆ ಎಷ್ಟು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಅಲ್ಲಿಗೆ ನಮಗೆ ಎಷ್ಟಾಯ್ತು 16 ಆಯ್ತು ಈಗ. ಇನ್ನು ದ್ರೌಪದಿ ದೇವಿ ಸರ್ವವಿದ್ಯಾ 17, ಕೃಷ್ಣ 18. ಅಲ್ಲಿ ಸರಿಯಾಗಿ ಸೇರಿದರೆ ಒಟ್ಟು 18 ಸೇರಿದರೆ ಅದೇ ಮಹಾಭಾರತ. ಮಹಾಭಾರತಕ್ಕೆ ಜಯ ಅಂತ ಕರೀತಾರೆ. 18 ಅಂದರೆ ಜಯ, ಜ ಅಂಬೋದು 8, ಯಾ ಅಂಬೋದು 1, ಅದು ಸೇರಿಸಿದ್ರೆ 18 ಅಂತ ಆಯ್ತು. ಹೆಸರು 18, ಮಹಾಭಾರತ ಹೆಸರೇ 18 ಜಯ. ದೈತೀರ್ಥರು ಅವರು 18 ಟೀಕಾ ಗ್ರಂಥ ಬರೆದವರು, ಅದು ಆಶ್ಚರ್ಯ. 18 ಟೀಕಾ ಮೂಲ ಸರ್ವ ಮೂಲ ಗ್ರಂಥಗಳಿಗೆ ಅವರು ಟೀಕಾ ಬರೆದ್ರೆ ಜಯ ತೀರ್ಥರು, 18 ಟೀಕಾ ಗ್ರಂಥ ಬರೆದ ತೀರ್ಥರು ಅಂತ ಅರ್ಥ. ಈ ಅರ್ಥನು ಬಹಳ ತ್ರಷ್ಟಾದಶ ಗ್ರಂಥಕೃತ್ ಅಂತವನು ಕರೆದಿದ್ದಾರೆ. ತ್ರೀ ಅಷ್ಟಾದಶ ಗ್ರಂಥಕೃತ್, ತ್ರೀ ಪದ್ಯಮಾಲಾ ಪ್ರಮಾಣ ಪದ್ಧತಿ ವಾದಾವಳಿ, ಇನ್ನು 3 ಅಷ್ಟಾದಶ. ಸರಿಯಾಗಿ ಅವರು ಜಯತೀರ್ಥರವರು. ಅವ್ರ ಹೆಸರು ಇಟ್ಟಾಗಲೇ 18 ಟೀಕಾ ಗ್ರಂಥ ಬರೀತಾರೆ ಅಂತ ಅಷ್ಟೋಪತೀರ್ಥರು ಹೇಳಿದಾಗ ಲೆಕ್ಕ ಅವರು. ಅದೇ ರೀತಿ ನಡೆದೋಯ್ತು. ಋಷೀನಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ ಇದ್ದಾಗ ನಡೆದೋಗಿದೆ. ಈ 18 ಇದ್ರೆ ಜಯ, ನಮ್ಮ ಸಂಸಾರದಲ್ಲಿ 18 ಇದ್ರೆ ಜಯ, ಅದೇ ಮಹಾಭಾರತ ಸಂದೇಶ. ಧರ್ಮ ಇರಬೇಕು ಫಸ್ಟ್, ಇದು ಬಿಟ್ಟಿರೋದೇ ಅದನ್ನು ಫಸ್ಟ್. ನಾವು ಧರ್ಮನೇ ಮೂಲೆ ಗುಂಪಾದ್ಮೇಲೆ ಕತೆ, ಧರ್ಮ ಬೇಡ ಅಂತ ಬೇರೆ, ಜೊತೆಗೆ ಬಿಟ್ಟಿರೋದು ಹಾಳಾಗಿ ಹೋಗಲಿ, ಧರ್ಮ ಬೇಡ ಅಂತ ನಮ್ಮ ಪ್ರವಚನಗಳು. ಗತಿಯೇನಾಗಬೇಕ, ಸರ್ಕಾರದ ಧೋರಣೆ ಧರ್ಮ ಬೇಡ, ಗತಿಯೇನಾಗಬೇಕು. ಧರ್ಮಾತೀತ ಸರ್ಕಾರ ಗೋವಿಂದ, ಅದರೊಳಗೆ ಕ್ಲಾಸೇ ಇಲ್ಲದ ಕಾಲೇಜ್ ನಡೆಸಿದ್ರೆ ಹಾಗೋ ಹಾಗೆ, ಪಾಠಗಳೇ ಇಲ್ಲ ಸ್ಕೂಲು, ಪಾಠಗಳೇ ಇಲ್ಲ ಕಾಲೇಜ್ ಇದ್ರೆ ಹಾಗೋ ಹಾಗೆ. ಭಕ್ತ್ಯಾದಿ ದಶಕಃ, ಭಕ್ತಿ ಜ್ಞಾನ ವೈರಾಗ್ಯ ಮೊದಲಾದ 10 ಗುಣ ಇರಬೇಕು. 11 ಆಯ್ತು. ಶ್ರವಣ ಮನನ ಧ್ಯಾನ, ಪ್ರತಿನಿತ್ಯದ ಗುಣಗಳು. ಹರಿಕಥಾ ಶ್ರವಣ ಮಾಡೋ ನಿರಂತರ, ಮನನ ಮಾಡೋ ನಿರಂತರ, ಧ್ಯಾನ ಮಾಡೋ ನಿರಂತರ, 3 ಇರಬೇಕು. ಆಮೇಲೆ ಶೀಲ ವಿನಯ ಇರಬೇಕು. ಎಲ್ಲ ಇದೆ, ಕ್ಯಾರೆಕ್ಟರೇ ಇಲ್ಲ, ತಗೊಂಡು ಏನು ಮಾಡ್ತೀರಿ ಮಧ್ಯೆ? ವರ್ಸ್ಟ್ ಕ್ಯಾರೆಕ್ಟರ್, ಸಸ್ಪೆಂಡ್ ಮಾಡಿಬಿಡ್ತಾರೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಶೀಲ ಇರಬೇಕು. ಎಲ್ಲ ಇದೆ, ಭಾರಿ ಅಹಂಕಾರ, ನನ್ನ ಸಮಾನನೇ ಇಲ್ಲ. ಅದಕ್ಕೆ ವಿನಯ ಇರಬೇಕು. ಜೀವನದಲ್ಲಿ ಶೀಲ ವಿನಯ ಎರಡಿದ್ರೆ ಒಂದು ಗುಂಪಂತು. ಇಷ್ಟೆಲ್ಲ ಆಗಿ ವಿದ್ಯೆನೇ ಇಲ್ಲದೆ ಶ್ರವಣ ಮನನ ಮಾಡೋದು ಈ ಮಧ್ಯೆ. ವಿದ್ಯಾ ಅಂದ್ರೆ ಅಪರೋಕ್ಷ ಜ್ಞಾನ, ಸಾಕ್ಷಾತ್ ಭಾರತೀ ದೇವಿ, ಸರ್ವವಿದ್ಯಾ ಭಾರತೀ ಅಂತ ಆಚಾರ್ಯ ಕರೀತಾರೆ. ಭಾರತೀ ಸರ್ವವಿದ್ಯಾ, ಅಭಿಮಾನಿ ದೇವತೆ, ಚತುರವದನ ನರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗ ಅಭಿಮಾನಿ ಅಂತ ಹೇಳಿದ್ರೆ ಸರ್ವವಿದ್ಯಾ ಅಭಿಮಾನಿ ದೇವತೆಯವರು. ಇಷ್ಟೆಲ್ಲ ತಿಳ್ಕೊಂಡು ದೇವರೇ ಇಲ್ಲ, ಕೊಟ್ಟು ದೇವರನ್ನೇ ಬಿಟ್ಬಿಟ್ಟು ಎಲ್ಲ ವೇಸ್ಟು. 17 ಇರೋರು ಯಾತಕ್ಕೋಸ್ಕರ? 18, 18 ಯಾವುದೋ ನಾನು ಸಾಕ್ಷಾತ್ ನಾರಾಯಣ. ಆದ್ದರಿಂದ ಇಷ್ಟೆಲ್ಲ ತಿಳ್ಕೊಂಡು ದೇವರನ್ನು ಕಂಡ್ರೆ ನಮಗೆ ಜಯ. ಇವತ್ತು ಒಂದೆರಡು ಬಿಟ್ಟರೆ ಜಯ ಸಿಗೋದಿಲ್ಲ, ಎಲ್ಲ ಬಿಟ್ಟು ಜಯ ಕಾಣಕ್ಕೆ ಬಳಸೋ ಪ್ರಯತ್ನ ಪಡ್ತಿದ್ದಾರೆ. ಯಾವ್ಯಾವುದೂ ಇಲ್ಲ, ಜಯ ಸಿಗಬೇಕು ಅವ್ರು ಹೇಗೆ ಸಿಗುತ್ತೆ ಇವತ್ತೆ? ಇನ್ನು ಯೋಚನೆ ಮಾಡಿದಾಗ ಅಂತಿಂತ ಜಯ ಸಿಕ್ಕರೆ ಜಯ ಅಲ್ಲದು, ಮೃತ್ಯುಂಜಯನಾದರೆ ಜಯ ಅದು. ಮೃತ್ಯುವನ್ನು ಗೆಲ್ಲಬೇಕು ಆಗ ಜಯ ಅಂತ ಕರಿತೀರಿ. ಇನ್ನೇನು ಗೆದ್ದರೂ ಜಯ ಅಲ್ಲ, ಮೃತ್ಯುವನ್ನು ಗೆಲ್ಲಬೇಕು. ಅದಕ್ಕೆ ಹೇಳ್ತಾರೆ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್. ಮೃತ್ಯುವನ್ನು ಗೆಲ್ಲೋದು ಫಲ ಇದು. ಇದು ವೇದವ್ಯಾಸ ದೇವರು ಎಂಥವರವರು, ಸಾಕ್ಷಾತ್ ಅಮರ ಭಗವಂತ ಅಂತ ಹೇಳಿದರೆ, ಅಜರಾಮರಣ ಸಕಲಾರ್ಥಿಹರ ಕಮಲಾಪತಿ ರೀಡ್ಯತಮು ಅವತುನಃ, ಅಜರಾಮರಣ ಭಗವಂತ. ಬರೆದ ಮಧ್ವಾಚಾರ್ಯರು ಇವತ್ತು ಮೃತ್ಯುವನ್ನು ಗೆದ್ದು ಕೂತ್ಬಿಟ್ಟಿದ್ದಾರೆ. ಅಜ್ಜಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ಆದ್ದರಿಂದ ಅವರು ಮೃತ್ಯುಂಜಯರಾದರಲ್ಲ. ಅಂದಮೇಲೆ ಮಹಾಭಾರತವನ್ನು ಬರೆದವರು ಮತ್ತು ನಿರ್ಣಯ ಬರೆದವರು ಮೃತ್ಯುಂಜಯರು. ಇನ್ನು ಅದರ ಬಗ್ಗೆ ನಾವು ಏನು ತಿಳ್ಕೊಳ್ತೇವೆ, ಅದು ಮೃತ್ಯುವನ್ನು ಗೆಲ್ಲುವುದಕ್ಕೆ ಸಾಧನ ಆಗ್ತದೆ ಅಂತ ಹೇಳಿದ್ದಾರೆ. ಸಂಸಾರದ ಜೀವನಕ್ಕೆ ಸಾಧನ ಅನ್ನೋದು ಸೆಕೆಂಡರಿ, ಅದಾಗೇ ಆಗ್ತದೆ, ಆ ಬಗ್ಗೆ ಯೋಚನೆ ಬೇಕಾಗಿಲ್ಲ. ಆದರೆ ನಿಜವಾದ ಪ್ರಯೋಜನ ಏನು ಅಂತ ಕೇಳಿದರೆ, ಮೃತ್ಯುವನ್ನು ಗೆಲ್ಲೋದು. ನಮ್ಮ ಮೃತ್ಯು ಯಾವುದು? ಸಂಸಾರವೇ ಮೃತ್ಯು. ಸಂಸಾರವನ್ನು ದಾಟಿ ಹೋಗಬೇಕು ಅಂದರೆ ಮೋಕ್ಷಕ್ಕೆ ಹೋಗಬೇಕು. ಅಂಥ ಅದ್ಭುತವಾದ ಗ್ರಂಥ ಶ್ರೀಮನ್ ಮಹಾಭಾರತ. ಆದರೆ ಪಾಂಡವರು ಆ ರೀತಿ ಇದ್ದಿದ್ದಕ್ಕೆ, ಕೌರವರು ಆ ರೀತಿ ಇಲ್ಲದೆ ಹೋಗಿದ್ದಕ್ಕೆ ಇವರು ಗೆದ್ದರು. ಅವರು ಸೋತರು ಅಲ್ಲ, ಸತ್ರು, ಅದು ಮುಖ್ಯ. ಅದು ಬರೀ ಸೋತ್ರ ಇನ್ನೊಂದ್ಸರಿ ಗೆಲ್ಲಬಹುದು, ಸತ್ರು ಇನ್ನೇನು ಮಾಡಲಿಕ್ಕೆ ಏನು ಪ್ರಶ್ನೆನೇ ಇಲ್ಲ. ಅದು ಒಂದು ಎಂಥ ಕೃಷ್ಣ, ಆದಿ ಪರ್ವದಲ್ಲಿ ನೋಡಿದರೆ ಮಹಾಭಾರತದ ಹೆಸರು ಆಚಾರ್ಯ ಹೇಳ್ತಾರೆ, ಎಷ್ಟೋ ಗ್ರಂಥಗಳಿಗೆ ಒಂದಕ್ಕೊಂದು ಅರ್ಥ ಇದ್ರೆ ಪುಣ್ಯ, ಎಷ್ಟೋ ಇವತ್ತಿನ ಗ್ರಂಥಕ್ಕೆ ಅರ್ಥನೇ ಇರೋದಿಲ್ಲ. ಪ್ರಶಸ್ತಿ ಗ್ಯಾರಂಟಿ. ಇದು ನಮ್ಮ ಏನೋದಿನ ಜೊತೆಗೆ ಅರ್ಥ ಇಲ್ಲ, ಫಸ್ಟ್ ಪ್ರಶಸ್ತಿ. ಇದು ನಮ್ಮ ದುರ್ದೈವ ಇದು. ಆದರೆ ಆಚಾರ್ಯ ಹೇಳ್ತಾರೆ, ಮಹಾಭಾರತಕ್ಕೆ ಅತಿ ಕಡಿಮೆ ಅಂದರೆ 3 ಅರ್ಥ ಇದೆ, ಅಲ್ಲ ಅತಿ ಕಡಿಮೆ ಅಂದರೆ 10 ಇದೆ ಅಂತ ಹೇಳಿ. ಯಸ್ಮಿನ್ ದಶಾವರಾರ್ಥ ಸರ್ವತ್ರ, 3-10 ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ, 10 ಮಿನಿಮಮ್. ವಿಷ್ಣು ಸಹಸ್ರ ಮೊದಲು ಬರುತ್ತಲ್ಲ, ಅದಕ್ಕೆ ಅತಿ ಕಡಿಮೆ ಅಂದರೆ 100 ಅರ್ಥ ಇದೆ. ಈ ಅರ್ಥದ ಪರಿಕಲ್ಪನೆ ಯಾರೂ ತಿಳ್ಕೊಂಡಿರಲಿಲ್ಲ. ಈ ಲೌಕಿಕ ಅರ್ಥದ ಗಲಾಟೆಯೊಳಗೆ ಶಾಸ್ತ್ರಾರ್ಥದ ಪರಿಕಲ್ಪನೆ ಜನಕ್ಕೆ ಬಂದಿರಲಿಲ್ಲ. ಆದರೆ ಅಷ್ಟು ಅರ್ಥ ಇದೆ. 100 ರೂಪಾಯಿ ನೋಟನ್ನು ನಾವು 1 ರೂಪಾಯಿ ನೋಟು ಅಂತ ತಿಳ್ಕೊಂಡು ಬಿಸಿ ಯೂಸ್ ಮಾಡಿದ್ರೆ ಹೇಗೋ ಆಗುತ್ತೆ, ಅದು ವಾಸಿ. ಅಥವಾ ಪೇಪರ್ ತುಂಡು ಅಂತ ತಿಳ್ಕೊಂಡ್ರೆ ಗತಿ ಏನಾಗಬೇಕು, ಮತ್ತೆ ಕೈ ವರ್ಷಕೊಂಡು ಬಿಸಾಕ್ಬಿಟ್ಟಾಗ ಆಗ್ತಾ ಇತ್ತು ಅಷ್ಟೇ. ಇವತ್ತು ಮಹಾಭಾರತದ ಮಹಿಮೆಯನ್ನು ತೋರಿಸಿಕೊಡ್ತು ಕೊಡ್ತು ಡ್ರಾಫ್ಟ್ ಆಗಿ ಅದು ಹುಷಾರು, ಮತ್ತೆ 1 ಲಕ್ಷ ರೂಪಾಯಿ ಡ್ರಾಫ್ಟ್ ಅಂತ ಕೊಡ್ತಾರಲ್ಲ ಆ ಟೈಪ್ ಪೇಪರ್ ತುಂಡು ಅಂತ ತಿಳ್ಕೊಂಡು ಒಂದು ಎಷ್ಟು ಮೂರ್ಖನ ಆಗಿಬಿಡ್ತಾನಾಗ. ಇವತ್ತು ಮಹಾಭಾರತ ಅಂದ್ರೆ ವೇದವ್ಯಾಸ ದೇವ, ನಾವು ಯಾರ್ಯಾರಿಗೂ ಚೆಕ್ ಡ್ರಾಫ್ಟ್ ಕೊಡ್ತೇವೆ. ಸಜ್ಜನ ಸಮುದಾಯಕ್ಕೆ ವೇದವ್ಯಾಸರು ಕೊಟ್ಟಂತ ಚೆಕ್ ಅಂದ್ರೆ ಡ್ರಾಫ್ಟ್ ಅಂದ್ರೆ ಮಹಾಭಾರತ. ಎಲ್ಲಿ ನೋಡಿದ್ರು ಕ್ಯಾಶ್ ಆಗ್ಬೇಕು, ಮತ್ತೆ ಯಾವ ಬ್ಯಾಂಕ್ ಎಲ್ಲ ಈ ಬ್ಯಾಂಕು ಯಾವ ಊರು ಇವರು ಇಲ್ಲ, ಎಲ್ಲಿ ಹೋದರೂ ಕೂಡ ಅದಕ್ಕೆ ಮೊದಲ ಮನೆ ಸಿಗಬೇಕು ಅಂತ ಗ್ರಂಥವನ್ನು ವೇದವ್ಯಾಸದೇವರು ಕೊಟ್ಟಿದ್ದಾರೆ. ಅದನ್ನು ಹೇಳಿದ್ದು ಶ್ರೀಮದ್ ಆಚಾರ್ಯರು, ಅದರ ಮಹಿಮೆಯನ್ನು ತಿಳಿಸಿಕೊಟ್ಟು. ಇನ್ನು ಯೋಚನೆ ಮಾಡಿ, ಇಂಥ ಗ್ರಂಥಕ್ಕೆ ಒಂದು ಒಟ್ಟು ಕಥೆಗಲ್ಲ, ಒಂದೊಂದು ಶ್ಲೋಕಕ್ಕಲ್ಲ, ಒಂದು ಪದಕ್ಕೆ ಹತ್ತರ್ಥ ಅಷ್ಟೇ ಅಲ್ಲ, ಚಕಾರ ತುಕಾರಗಳಿಗೆ ಹತ್ತರ್ಥ, ಆದಿಪರ್ವ ಅಂದ್ರೆ ಹತ್ತರ್ಥ, ಸಭಾಪರ್ವ ಅಂದ್ರೆ ಹತ್ತರ್ಥ, ಮತ್ತೆ ಅದಕ್ಕೆ ಒಂದು ಪದ ಪದಕ್ಕೆ ಹತ್ತರ್ಥ. ಏನು ಮ್ಯಾಕ್ಸಿಮಮ್, ಎಂಥ ವೈಶಿಷ್ಟ್ಯ ಇದು ಒಂದು. ಅದರ ಜೊತೆ ಎಲ್ಲ ಭಗವಂತ ಪ್ರತಿಯೊಂದು ಶ್ಲೋಕ ಪದ ಅವ್ಯಯ ಎಲ್ಲವೂ ಕೂಡ ಭಗವಂತನ ನಾಮಾವಳಿ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ವಿಶ್ವಂವಿಷ್ಣುರು ವಷಟ್ಕಾರ ಹೇಗೋ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಎಲ್ಲ ನಾರಾಯಣಾಯ ನಮಃ, ಸುರಗುರವೇ ನಮಃ, ಜಗದೇಕನಾಥಾಯ ನಮಃ, ಎಲ್ಲವೂ ನಾರಾಯಣ ನಾಮಗಳೇ, ಭೀಮಾಯ ನಮಃ, ಅರ್ಜುನ ಎಲ್ಲ ಭಗವಂತನ ಹೆಸರುಗಳೇ. ಎಂಥ ಅದ್ಭುತವಾದ ಪರಿಕಲ್ಪನೆ ಆಚಾರ್ಯ ಹೇಗೊಟ್ಟಿದ್ದು ಅಂತ ಅರ್ಥ ಮಾಡಿಕೊಂಡ್ರೆ, ಮಹಾಭಾರತವನ್ನು ಆ ರೀತಿ ನೋಡಿದವರೇ ಇಲ್ಲ, ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರು ಬರೆದವರವರು ಅರ್ಥ ಆಗೋದು ಇವರೊಬ್ಬರಿಗೆ. ಹೇಳ್ತಾರೆ, ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ ಪ್ರಸಾದತಃ. ಅತ ಅತ್ಯದ್ಭುತವಾದ ಕೃತಿ ಮಹಾಭಾರತ. ಇದು ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ಪರ್ವತ ಅಂತ ಹೇಳುತ್ತೇವೆ, ಮಹಾಭಾರತ ಪರ್ವತ, ಪರ್ವಗಳಿಂದ ಕೂಡಿದ್ದು ಪರ್ವತ. ಮಹಾಭಾರತ ಏನು? ಅಷ್ಟಾದಶ ಪರ್ವತ, 18 ಶಿಖರಗಳಿಂದ ಕೂಡಿದ ಪರ್ವತ ಅದು, 18 ಶಿಖರಗಳಿಂದ ಕೂಡಿದ ಪರ್ವತ ಅದು. ಈ ಹಿಮಾಲಯ ಜಗತ್ತಿನ ಸ್ಥಾವರಾಣಾಂ ಹಿಮಾಲಯ, ಮೌಂಟ್ ಎವರೆಸ್ಟ್ ಹತ್ತಿದವರು ಎಲ್ಲೋ ಒಂದು 16 ಜನರು ಸಿಗ್ತಾರೆ, ಮೌಂಟ್ ಎವರೆಸ್ಟ್ ಹತ್ತು 16 ಜನ ಸಿಗ್ತಾರೆ. ಮಹಾಭಾರತದ ಪರ್ವತವನ್ನು ಹತ್ತಿದವರು ಒಬ್ಬರೇ ಒಬ್ಬರು, ಮಧ್ವಾಚಾರ್ಯ ಒಬ್ಬರೇನೆ. ಇನ್ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ, ಒನ್ಸ್ ಫಾರ್ ಆಲ್ ಅಷ್ಟೇ. ಆದರೆ ನಮ್ಮ ವೈಶಿಷ್ಟ್ಯ ಅಂದ್ರೆ ಅವ್ರು ಹತ್ತಿದ್ದಾರೆ ತಿಳ್ಕೊತೀವಲ್ಲ, ಅದು ನಮ್ಮ ಪುಣ್ಯ, ಅದು ಭಾರಿ ಪುಣ್ಯ. ಒಬ್ರು ಹತ್ತಿದವರು ಇದ್ದಾರೆ, ಅದು ಗೊತ್ತಿಲ್ಲದೆ ಹೋದ್ರೆ ನಿಮಗೆ ಕತೆ ಮುಗಿದೋಯ್ತು. ಹತ್ತಿದವರು ಇದ್ದಾರೆ ಅಂತ ತಿಳ್ಕೊಂಡ್ರೆ ನಾವು ಒದಗಿ ಹೋಗ್ತೇವೆ ಜೀವನದಲ್ಲಿ. ನಮ್ಮ 10 ಕೆಲಸ ನಮಗೆ ಕೊಟ್ಟಿಲ್ಲ, ಹತ್ತವರು ಯಾರು ಅಂತ ಒಂದೇ ಪ್ರಶ್ನೆ. ಉತ್ತರ ಹೇಳಿದ್ರೆ ಪಾಸ್, ಅದೊಂದು ಸಂಸಾರವನ್ನೇ ದಾಟಿ ಹೋಗ್ತಕ್ಕಂಥ ಸಿದ್ಧಿ ಕೊಡ್ತಕ್ಕಂಥ ಗ್ರಂಥ ಆದಿ. ಏನು ಆದಿ ಅದು ಒಂದು? ಇವತ್ತು ಜಗತ್ತಿನ ಈ ರೀತಿ ಇತಿಹಾಸ ಯಾರು ಕೊಡ್ತಾರೆ ನಿಮಗೆ? ಪಾಂಡವರು ಕೌರವರು ಯಾರು, ಅವರ ಆದಿಯನ್ನು ಹೇಳಲು ಶುರು ಮಾಡ್ತಾರೆ. ಆದಿಯಿಂದ ಶುರು, ಅವ್ಯಕ್ತಾದೀನಿ ಭೂತಾನೇ ಇದ್ದ ಹಾಗೆ ಅವರೆಲ್ಲ ಯಾರ್ಯಾರು, ಅಂಶಾವತಾರಣ ಪರ್ವದ ಎಲ್ಲ ಹೇಳ್ತಾ ಹೋಗ್ತಾರೆ. ಸ್ವರ್ಗಾರೋಹಣ ಪರ್ವ, ಅವರೆಲ್ಲ ಎಲ್ಲಿ ಹೋದರು ಮೊದಲು, ಆಮೇಲೆ ಇದೆಲ್ಲ ಯಾರು ಹೇಳ್ತಾರೆ ಜಗತ್ತಿನೊಳಗೆ? ಮೊದಲು ಎಲ್ಲಿಂದ ಬಂದರು, ಜೀವನಿತ್ಯತ್ವಾದಿಗಳೆಲ್ಲ ಬಂದಾಗ, ಕೊನೆಗೆ ಎಲ್ಲಿ ಹೋದರು, ಎಲ್ಲ ಮತ್ತೆ ಹಾಗೆ ಉಳಿತಾಯಿ. ಅಂದರೆ ಮಹಾಭಾರತ ಆದ್ಯಂತಗಳನ್ನು ಹೇಳ್ತಕ್ಕಂಥ ಗ್ರಂಥ ಅದು. ಜಗತ್ತಿನ ಯಾವ ಕಥೆ ಪುಸ್ತಕಗಳು, ಕಥೆ ಕಾದಂಬರಿಗಳು, ಸಾಹಿತ್ಯದ ಗ್ರಂಥಗಳು ಕೂಡ ಅವಕ್ಕೆ ಆದಿ ಅಂತನೇ ಇರೋದಿಲ್ಲ. ಮೊದಲು ಹೇಳೋದು ಬೇಡ, ಅವಕ್ಕೆ ಆದ್ಯಂತ ಇರೋದಿಲ್ಲ. ಆದಿ ಅಂತವನ್ನು ಎಲ್ಲವನ್ನು ಹೇಳ್ತಕ್ಕಂಥ ಗ್ರಂಥ ಅಂದರೆ ಮಹಾಭಾರತ. ಹೆಸರು ಹೇಗಿಟ್ಟಿದ್ದಾರೆ? ಆದಿ ಸ್ವರ್ಗಾರೋಹಣ ಪರ್ವ. ಇಲ್ಲಿ ಸ್ವರ್ಗ ಅಂದ್ರೆ ಈ ಸ್ವರ್ಗ ಅಲ್ಲ, ಮೋಕ್ಷ ಅಂತ ಅರ್ಥ. ಆದಿಯಿಂದ ಹಿಡಿದು ಸಂಸಾರದ ದಾಟಿ ಮೋಕ್ಷಕ್ಕೆ ಹೇಗೆ ಹೋಗ್ತಾರೆ ಅನ್ನೋಲ್ಲಿವರಿಗೆ ಕಥೆ ಹೇಳ್ತಾ ಇದ್ದಾರೆ. ಮಧ್ಯೆ ಏನೇನೋ ಆಗ್ತಾ ಇದೆ, ಎಂಥ ಸುಭದ್ರ ಕಲ್ಯಾಣ, ಎಂಥ ದ್ರೌಪದಿ ಕಲ್ಯಾಣ, ಆಧ್ಯಾತ್ಮಿಕ ಅರ್ಥ ಎಂಥದ್ದು, ಊಹಾತೀತವಾದಂಥ ವಿಚಾರಗಳು, ಎಂಥ ಸಭೆಗಳು ಸಭಾಪರ್ವದಲ್ಲಿ, ಪಾಂಡವರ ಸಭೆ, ಕೌರವರ ಸಭೆ. ಪಾಂಡವರ ಸಭೆಯಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆ, ಕೌರವರ ಸಭೆಯಲ್ಲಿ ಕೃಷ್ಣಾದೇವಿಗೆ ಅತ್ಯಂತ ಹೆಚ್ಚು ಅವಮಾನ. ಕಂಪೇರ್ ಮಾಡಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅಂದರೆ ದೇವ್ರ ಪೂಜೆ ಮಾಡೋ ಮನೆ ಹೇಗಿರುತ್ತೆ, ಇಸ್ಪೇಟ್ ಆರ್ತ ಕೂತ್ರೆ ಹೇಗಿರಬೇಕು ಲೆಕ್ಕ ಹಾಕಿ. ಪಾಂಡವ ದ್ಯೂತ ಸಭೆ ಅದು, ಇಸ್ಪೇಟ್ ಕೋಟಿಪಾಲಿವಾಸಿ ಅಂತ ದರಿದ್ರವಾದಂಥ ಕಥೆ ನಡೆದೋಯ್ತೆ. ಇಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ದೇವರೇ ಇಲ್ಲ, ಅವನ ಸಭೆಯಲ್ಲಿ ದೇವರೇ ಇಲ್ಲ. ದೇವ್ರ ಮನೆ, ನಮ್ಮ ಮನೆಗಳ ದುರ್ಯೋಧನ ಸಭೆ ಇದ್ದಾಗ ಲೆಕ್ಕ, ದೇವ್ರ ಮನೆಗಳೇ ಇಲ್ಲ, ಎಲ್ಲ ನಾಯಿ ಮನೆಗಳು ಮಾತ್ರ ಕೂತಿರ್ತವೆ. ಪಾಂಡವರ ಸಭೆಯಲ್ಲಿ ದೇವರಿಗೊಂದೇ ಸನ್ಮಾನ, 3 ರೂಪದ ಭಗವಂತ, ಪರಶುರಾಮ ದೇವರು, ವೇದವ್ಯಾಸ ದೇವರು, ಕೃಷ್ಣ, 3 ರೂಪದ ಭಗವಂತ ಇದ್ದಾನೆ. ಅದು ಸಭಾ, 3 ರೂಪದ ಭಗವಂತ. ಪರಶುರಾಮ ದೇವರು ಇರಬೇಕು ಮನೆಯೊಳಗೆ, ಅಗ್ನಿ ಇರಬೇಕು, ಅಗ್ನಿ ಕಾರ್ಯ ವೈಶ್ಯದೇವಕ್ಕೆ ಬೇಕು. ವೇದವ್ಯಾಸ ದೇವರು ಭಾಗವತ ಮಹಾಭಾರತ ಇರಬೇಕು, ಕೃಷ್ಣ ಸಾಲಿಗ್ರಾಮ ಇರಬೇಕು. 3 ಇದ್ರೆ ಅದು ಪಾಂಡವರ ಸಭೆ ಅಂತ ಅರ್ಥ. 3 ಇದ್ರೆ ಪಾಂಡವರ ಸಭೆ. ಪುಟ್ಕೊಂಡು ಸುಮ್ಮನೆ ಕೊಡಬಾರ, ಮತ್ತೆ ಅಗ್ರ ಪೂಜೆ ಮಾಡಬೇಕು, ಮತ್ತೆ ಪ್ರತಿನಿತ್ಯ ದೇವ್ರ ಪೂಜೆ ಮಾಡಬೇಕು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲಿ, ಅಗ್ರ ಪೂಜೆ. ಬೆಡ್ ಕಾಫಿ ಕೊಡು ಪೂಜೆ ಮಾಡೋದಲ್ಲ, ಮತ್ತೆ ಎಷ್ಟೋ ಕಡೆಗೆ ಬೆಳಗ್ಗೆ ಚಾ ಚೂಡ ಆಮೇಲೆ ದೇವ್ರ ಪೂಜೆ ಶುರು, ಹಾಗಲ್ಲ. ಮೊದಲು ಅಗ್ರ ಪೂಜೆ ಭಗವಂತನಿಗಾಗಬೇಕು. ಅಗ್ರ ಶಬ್ದಕ್ಕೆ ಮೊದಲ ಪೂಜೆ ಅಷ್ಟೇ ಅಲ್ಲ, ಸರ್ವೋತ್ತಮವಾದ ಅಂತ ತಿಳ್ಕೊಂಡು ಅನುಸಂಧಾನ ಇಟ್ಕೊಂಡು ಪೂಜೆ ಮಾಡಬೇಕು. ಅದು ಪಾಂಡವರ ಸಭೆ, ಸಾತ್ವಿಕರ ಮನೆ ಅದು. ಕೌರವರಲ್ಲಿ ಏನಿದ್ದಾರೆ, ಕೃಷ್ಣ ಇಲ್ಲ, ಭೀಮಾದಿಗಳಿದ್ದಾರೆ, ಎಲ್ಲಿ ಗೊತ್ತಾ, ನೆಲ ಮೇಲೆ ಕೂತಿದ್ದಾರೆ ಭೀಮಾದಿಗಳು. ಸರುಮೂಲ ಕೆಳ ಕೂತಿದೆ ಅಂದರೆ ಅದು ಪಾಂಡವರ ಸಭೆ ಅಲ್ಲ, ಕೌರವರ ಸಭೆ ಅಂತ. ಸರುಮೂಲ ಕೆಳ ಕೂತಿದ್ರೆ ಅದು ಕೌರವರ ಸಭೆ, ಸರುಮೂಲ ಇಲ್ಲೇ ಇಲ್ಲ ಅಂದರೆ ಗೋವಿಂದ. ಸರ್ವನು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಎಂಥ ಸಭೆ ಅದು? ಒಂದು ಸಭಾಭಾಸ, ಇದು ಸಭಾ ಭಾಸ, ಉಲ್ಟಪಟ್ಟ ಮಾಡಿದರೆ ಭಾಸ ಅಂತ ಆಗ್ತದೆ, ಸೇರಿಸ್ಬಿಟ್ಟು ಸಭಾಭಾಸ. ಪಾಂಡವರದ್ದು ಸಭೆ, ಅವ್ರದ್ದು ಸಭಾಭಾಸ. ಇದು ಸಂಸಾರ ಹೇಳ್ತೇವಲ್ಲ, ಇವತ್ತು ನಮ್ಮ ಮನುಷ್ಯನ ಜೀವನೇ ಆಭಾಸ ಅಂತ ಕಾಲಕ್ಕೆ ಬಂದಿದ್ದಾರೆ. ಹಸರ್ ಹೇಳ್ತಾರೆ, ತೇನರ ಪಶವೋ ಲೋಕೆ ಕಿಂತೇಷಾಂ ಜೀವನೇ ಫಲಂ. ಅದಕ್ಕೆ ದೃಷ್ಟಾಂತ ಕೌರವರ ಸಭೆ ನಡೆದಿದ್ದೇನು. ದ್ರೌಪದಿಯ ವಸ್ತ್ರಾಪಹರಣ, ದ್ರೌಪದಿ ಅಂದರೆ ಶಾಸ್ತ್ರ, ದುರ್ಯೋಧನ ಸಭೆ ಅಂದರೆ ಕಲಿಯುಗ. ನಡೆಯೋದೇನು? ಶಾಸ್ತ್ರದ ವಸ್ತ್ರಾಪಹರಣ. ಮಹಾಭಾರತ ಆದರೆ ಅಪಾರ್ಥ ಮಾಡಿದರೆ ವಸ್ತ್ರಾಪಹರಣ ಆಗಲಿಲ್ಲ. ಅದು ಒಂದು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ ಭೀಮಸೇನ, ಇಲ್ಲಿ ದುರ್ಭಾಷ ಕಂಡರೆ ಮಾಡಿದ್ದಾರು ಮತ್ತೆ ಮಧ್ವಾಚಾರ್ಯರೇ. ಅಲ್ಲಿ ಯಾರು ಮಾಡಿದರೋ ಅದೇ ಕೆಲಸ ಇಲ್ಲಿ ಮಾಡ್ತಾರೆ. ದ್ರೌಪದಿಗೆ ಸಂರಕ್ಷಕರಾಗಿ ಬಂದಿದ್ದು ಭೀಮಸೇನ, ಶಾಸ್ತ್ರ ಸಂರಕ್ಷಕರಾಗಿ ಬಂದಿದ್ದು ಆಚಾರ್ಯರು. ಕರೆಕ್ಟ್ ಮ್ಯಾಚ್ ಆಗ್ತಕ್ಕಂಥದ್ದು. ಸುಬೋಧ ವಿಜಯಕಾರ ಕಂಪೇರ್ ಮಾಡ್ತಾರೆ ಅದನ್ನೆಲ್ಲ ಕೂಡ, ಹೇಗಾಯ್ತು ನೋಡಿ ಅಂತೇಳಿ. ವೇದಿಜಾಮಿಮಪುರ ಭರತಾಗ್ರಹ ಅಂತ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಮುಂದೆ ಭಗವಂತ ಅಕ್ಷಯ ವಸ್ತ್ರವನ್ನು ಕೊಡ್ತಾನೆ. ಅಕ್ಷಯ ವಸ್ತ್ರ ಬಂತು, ದೇವರು ಕಾಣ್ತಾ ಇಲ್ಲ, ಇದು ಸ್ವಾರಸ್ಯ. ಶಾಸ್ತ್ರ ಉಳಿದೇ ದೇವರು ಕಾಣೋದಿಲ್ಲ, ದೇವರು ಶಾಸ್ತ್ರ ಉಳಿಸಿದ್ದಾನೆ, ಕಣ್ಣಿಗೆ ಕಾಣದಂತೆ ಉಳಿಸಿದ್ದಾನೆ ಎಂಬುದೇ ಮ್ಯಾಜಿಕ್ ಅದು. ಮುಂದೆ ಪಾಂಡವರ ವನವಾಸ, ಅವರ ಹೆಸರಿಗೆ ವನವಾಸ, ಅದು ಮೋಕ್ಷವಾಸ ಅಂತ ಆಚಾರ್ಯ ಕರೀತಾರೆ. ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿದೇವ ಹಿ, ಆಚಾರ್ಯರ ಮಾತು. ಪಾಂಡವರ ವನವಾಸ ಮುಕ್ತರ ಸುಖ ಇದ್ದಾಗಿತ್ತಂತೆ. ದುರ್ಯೋಧನ ರಾಜ್ಯಭಾರ ಅಂಧಂತಮ ಸಿದ್ಧಾಗಿದೆ, ಇದು ಪರಮಾಶ್ಚರ್ಯ. ದುರ್ಯೋಧನ ಹೆಸರಿಗೆ ರಾಜ್ಯ, ಅವನು ಒದ್ದಾಡ್ತಿದ್ದಾನೆ. ಹೆಸರಿಗೆ ವನ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಏಕಾಶಿ ಉಪವಾಸ ಇದ್ದಾಗೆ ಉಪವಾಸ ಮಾಡಿದ ಆನಂದವಾಗಿರ್ತಾರೆ. ತಿಂದು ತಿಂದು ಒದ್ದಾಡ್ತಿ, ಹೊಟ್ಟೆ ನೋವು ಒದ್ದಾಡ್ತಿರ್ತಾನೆ ಪಾಪ. ಇವತ್ತು ಅನೇಕರು ಲೌಕಿಕ ಪುಸ್ತಕ ಓದಬೇಕು, ಅವ್ರು ಹೇಳ್ತಾರೆ ಏನು ತಗೊಳ್ಳೋದೆ ಮಾಡಿದರೆ ಉಪವಾಸ ಚೆನ್ನಾಗಿ ಮಾಡ್ತೀರಿ, ಏನಾದ್ರು ತಗೊಂಡ್ರೆ ನೀವು ಹೆಚ್ಚು ಆಯಾಸ ಆಗ್ತದೆ ಅಂತ ಹೇಳ್ತಾರೆ. ಇವತ್ತು ತುಂಬ ದಿನ ಏಕಾಶಿ ಬಿಡು, ಸ್ವಲ್ಪ ತಗೊಂಡ್ಬಿಟ್ಟು ಆಯಾಸ ಪಡ್ಕೊಂಡು ಮತ್ತೆ ತಿನ್ನ ಶುರು ಮಾಡಿಬಿಡ್ತಾರೆ. ಪೂರ್ತಿ ಮಾಡಿ ನೋಡಿ, ಖಂಡಿತ ಕೆಟ್ಟದಾಗೋದೇ ಇಲ್ಲ, ಒಳ್ಳೆ ಉತ್ಸಾಹ ಬರ್ತದೆ ಅಂತ ಹೇಳ್ತಾರೆ. ಉತ್ಸಾಹ ಬರ್ತದೆ. ಪಾಂಡವರ ವನವಾಸ ಅಂದರೆ ಏಕಾದಶಿ ಉಪವಾಸ ಇದ್ದಾಗಿತ್ತು. ಪ್ರಾಣಾಯಾಮೋ ವಾಸುದೇವಂ ಅಂತ ಮಾಡಿದ್ದು, ಏನು ತಗೊಂಡಿಲ್ಲ, ಆರಾಮವಾಗಿದ್ದಾರೆ. ಅವನು ಎಲ್ಲ ತಿಂದಿದ್ದಾನೆ, ಈರುಳ್ಳಿ ಹುಳಿ ತಿಂದಾಗಾಯ್ತು ಅಷ್ಟೇ. ಏಕಾದಶಿ ದಿವಸ ಒದ್ದಾಡ್ತಿದ್ದಾನೆ ದುರ್ಯೋಧನ. ಯಾಕೆ ಗೊತ್ತಾ? ಎಣಿಸ್ತಿದ್ದಾನೆ ಒಂದು ಎರಡು ಮೂರು ನಾಲ್ಕು ವರ್ಷಗಳು ಕಳೀತು ಅಂದ್ರೆ ಬರ್ತಾರೆ, ಕೊಂದು ಬಿಡ್ತಾರೆ. ತನ್ನ ತಡೆ ಹೋಯ್ತು, ತಮ್ಮೊಂದು ಎದೆ ಹೋಯ್ತು, ವಂಶ ನಿರ್ವಂಶವಾಯ್ತು. ಅದೆಂಥ ಸುಖ ಅವನ ಸುಖ. ಇವರದ್ದು ಪಾಸಿಟಿವ್, ಅವನ ನೆಗೆಟಿವ್ ಅಲ್ಲ, ಡಿಸ್ಟ್ರಕ್ಟಿವ್ ಒಂದು ದುರ್ಯೋಧನ. ಮುಂದೆ ವಿರಾಟಪುರದ ಅಜ್ಞಾತವಾಸ, ಅಜ್ಞಾತವಾಸದಲ್ಲಿ ಇದ್ದು ಪಾಂಡವರು ಎಂಥ ಸಾಹಸ ಮಾಡ್ತಾರೆ. ಗುರ್ತಿದ್ದು ಇಲ್ಲಿ ಕೆಲಸ ಮಾಡ್ತಾರೆ, ಗೊತ್ತಿಲ್ಲದೆ ಅಲ್ಲಿ ಕೆಲಸ ಮಾಡ್ತಾರೆ. ಗೊತ್ತಿಲ್ಲದೆ ಯಾರು ಅಂತ ಹೇಳ್ಕೊಳ್ಳೋದು ಕೀಚಕನ ಕೊಲ್ತಾರೆ, ಯಾರು ಅಂತ ಹೇಳಿ ಅವನ ಜೀಮುತನ ಕೊಲ್ತಾರೆ, ಯಾರು ಅಂತ ಹೇಳ್ಕೊಳ್ಳದೆ ಗೋಗ್ರಹಣವನ್ನು ಬಿಡುಗಡೆ ಮಾಡ್ತಾರೆ. ಯಾರು ಅಂತ ಹೇಳಿದೇನೆ, ಇದು ಬಹಳ ಸ್ವಾರಸ್ಯ. ಸ್ವರೂಪ ಗೊತ್ತಿಲ್ಲದೆ ಎಷ್ಟೋ ಜನ ಜ್ಞಾನಿಗಳು ಬರೆದಿದ್ದಾರಲ್ಲ, ಅವರು ಅಜ್ಞಾತವಾಗಿ ಸಾಧನೆ ಮಾಡಿದ ಮಹಾನುಭಾವರವರು. ಉದ್ಯೋಗ ಪರ್ವದಲ್ಲಿ ಭಗವಂತನ ನೇತೃತ್ವ ನಡೆದಂತಹ ಕಥೆ ವಿಚಿತ್ರವಾದದ್ದು. ಸೇನೋದ್ಯೋಗ ಪರ್ವ ಉತ್ಕೃಷ್ಟವಾದ ಯೋಗ ಹೇಳ್ತಕ್ಕಂಥ ಪರ್ವ ಅದು. ಉತ್ಕೃಷ್ಟವಾದ ಯೋಗ ಏನು? ನಾರಾಯಣ ದ್ವಿಟ್ ತದರ್ಬಂದಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ, ಕೃಷ್ಣ ಮಾಡಿದ ಸಂಧಾನದ ಫಲ. ಅಂದರೆ ಅಯೋಗ್ಯರನ್ನ ನಾಶ ಮಾಡಬೇಕೇ ಹೊರತು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಎಂಥ ಅಯೋಗ್ಯರು? ದುರ್ಯೋಧನಾದಿಗಳು. ಭಗವಂತನ ಬಯ್ಯೋರು ಅಯೋಗ್ಯರು, ನಾವು ಹಾಗಲ್ಲ. ನಮ್ಮನ್ನು ಬಯ್ಯೋ ಅಯೋಗ್ಯರು ತೀರ್ಮಾನ ಮಾಡುತ್ತೆ. ನಮ್ಮನ್ನು ಬೈದರೆ ಅಯೋಗ್ಯರಾಗಬೇಕಾಗಿಲ್ಲ, ಭಗವಂತನ ಬೈದರೆ ಅವನ ಅಯೋಗ್ಯ. ನಮ್ಮನ್ನು ಹೊಗಳಿದರೆ ಯೋಗ್ಯನೂ ಆಗಬೇಕಾಗಿಲ್ಲ, ಭಗವಂತನ ಹೊಗಳಿದರೆ ಯೋಗ್ಯ ಅವನು. ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಮುಂದೆ ಯುದ್ಧ ನಡೆದೇ ಇದೆ. ಭೀಷ್ಮರು 10 ದಿವಸಗಳ ಕಾಲ ಸೇನಾಧಿಪತ್ಯ, ದ್ರೋಣರು 5 ದಿವಸಗಳ ಕಾಲ. ಅಲ್ಲಿ ಮುಂದೆ ಬಂದಿದ್ದು ಕರ್ಣ 1.5 ದಿವಸ, ಶಲ್ಯ 1/2 ದಿವಸ. ಈ ರೀತಿ ಹೊಡೆದಾ ಬರ್ತಾರೆ, ಕ್ರಮವಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗಲೂ ಕ್ರಿಕೆಟಲ್ಲೂ ಅಷ್ಟೇ, ಮೊದಲಿಗಿಂತ ಆವೇ ಟೇಲ್ ಎಂಡರ್ಸ್ ಕಡಿಮೆ ಕಡಿಮೆ ಆಡ್ತಾ ಬರ್ತಾರೆ. ಮೊದಲನೇ ನಂಬರ್ ಮೊದಲನೇ ಕಡಿಮೆ ಆಗಿಬಿಡ್ತಾರೆ, ಯೋಚನೆ ಇಲ್ಲ. ಆದ್ದರಿಂದ ಅದು ಬರ್ತಾ ಬರ್ತಾ ಕಡಿಮೆ ಆಗೋದು ಸ್ವಾಭಾವಿಕ ಅದು. ಅಲ್ಲಿ ಸ್ವಾರಸ್ಯ ನೋಡಿ, ಭೀಷ್ಮರು ಹೋದರು, ದ್ರೋಣರು ಹೋದರು, ಕರ್ಣ ಹೋದ. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ ಹೆಸರು. ನಮ್ಮ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಏನ್ರಿ ಭೀಮ ಪರ್ವನೇ ಅಂತೆಲ್ಲ ಇದರೊಳಗೆ, ಅರ್ಜುನ ಪರ್ವನೇ ಇಲ್ಲ. ನೋಡಿದರೆ ಅವ್ರಿಗೆ ಎಷ್ಟು ಗೊತ್ತು ಕೊಟ್ಟಿದ್ದಾರೆ ವೇದವ್ಯಾಸರು, ಭೀಷ್ಮ ಪರ್ವ, ಕರ್ಣ ಪರ್ವ ಎಷ್ಟು ಹೆಸರಿಟ್ಟಿದ್ದಾರೆ. ಭೀಮ ಪರ್ವನೇ ಇಲ್ಲ, ನಮಗೆ ದುಃಖ ಆಗ ಹೌದಲ್ಲ, ಸೇರಿಸಬೇಕಾಗಿತ್ತು ಅಂತೇಳಿ. ದಡ್ರು ಭೀಷ್ಮ ಪರ್ವ ಅಂದ್ರೆ ಏನು ಗೊತ್ತೇನು? ಭೀಷ್ಮರು ಬಿದ್ದ ಪರ್ವ, ದ್ರೋಣರು ಸತ್ತ ಪರ್ವ, ಕರ್ಣ ಸತ್ತ ಪರ್ವ. ಇವ್ರು ಸತ್ತವರೆಲ್ಲ ಇವರೇ ಹೆಸರಿಗೆ ಬರುತ್ತೆ? ಅದರೊಳಗೆ ಫೇಡ್ ಲಿಸ್ಟ್ ಒಳಗೆ ಪಾಸಾದವರ ಹೆಸರು ಬರುತ್ತಾ? ರ್ಯಾಂಕ್ ಶೂಟ್ ಹೆಸರು ಬರುತ್ತಾ? ಸತ್ತವರ ಕಥೆಗಳವೆಲ್ಲ ಕೂಡ. ಗೆದ್ದವರ ಕಥೆ ಇಡಬೇಕು ಅಂತಿದ್ರೆ ಇಡೀ ಮಹಾಭಾರತ ಭೀಮ ಪರ್ವ ಅಷ್ಟೇ. ಇಡೀ ಮಹಾಭಾರತಕ್ಕೆ ಒಂದೇ ಹೆಸರು, ಭೀಮ ಪರ್ವ ಮುಗಿದೋಯ್ತು. ಇವತ್ತು ಭಾಗ ಮಾಡಬೇಕು ಅಂತ ಈ ರೀತಿ ಮಾಡಬೇಕು. ನಮ್ಮ ಜನ ಪ್ರಶ್ನೆ ಕೆಲಸ ಗಾಬರಿ ಆಗಿಬಿಡ್ತಾರೆ, ಹೌದಲ್ಲ ನಮ್ಮದು ಇರಬೇಕಾಗಿತ್ತಲ್ಲ ಅಂತೇಳಿ. ಎಲ್ಲಿರಬೇಕು ಯೋಚನೆ ಮಾಡಿ, ಆ ಲಿಸ್ಟಲ್ಲಿ ಇರಬೇಕಾದ ಕಾರಣನೇ ಇಲ್ಲ. ಸೋತವರ ಪಂಕ್ತಿಗಳದೆಲ್ಲ ಕೂಡ. ಮುಂದೆ ದುರ್ಯೋಧನ ಸಾಯ್ತಾನೆ. ಯಾರು ಸತ್ರು ಯುದ್ಧ ಮುಗಿಯೋದಿಲ್ಲ, ದುರ್ಯೋಧನ ಸತ್ರ ಯುದ್ಧ ಮುಗೀತದೆ. ಅದಕ್ಕೆ ದುರ್ಯೋಧನ ಧೃತರಾಷ್ಟ್ರ ಹೇಳಿರ್ತಾನೆ, ದುರ್ಯೋಧನ ಬಿದ್ದರೆ ಯುಗಾಂತವಾಗ್ತದೆ ಅಂತ ಹೇಳಿರ್ತಾನೆ. ದುರ್ಯೋಧನ ಸಾಯಲಿಲ್ಲ, ಭೀಮಸೇನ ಕೊಲ್ತಾನೆ, ಅದು ಬಹಳ ಇಂಪಾರ್ಟೆಂಟ್. ಕತ್ತಲೆ ಹೋಗೋದಿಲ್ಲ, ದೀಪವೊಂದು ಓಡಿಸ್ಬೇಕಾದ್ರೆ ಎಲ್ಲಾದ್ರೂ ಅದಷ್ಟಕ್ಕೆ ಕತ್ಲೆ ಹೋಗಿದ್ ನೋಡಿದ್ದೀರೇನು ನೀವು? ಯಾರಿಗೆ ಇದ್ದಕ್ಕಿದ್ದ ಕ್ಯಾನ್ಸರ್ ವಾಸಿ ಆಗುತ್ತಾ? ಇದಕ್ಕೆ ಟಿ ಬಿ ಹೋಗಿಬಿಡತ್ತಾ? ಅದು ಔಷಧಿ ಕೊಟ್ಟರೆ ಮಾತ್ರ ಹೋಗೋದು, ಅದು ಕೊಟ್ಟರೆ ಹೋಗೋದು ಕಷ್ಟ, ಅದಷ್ಟಕ್ಕೆ ಹೋಗಿಬಿಡತ್ತಾ? ಇವತ್ತು ದುರ್ಯೋಧನಂತ ವ್ಯಕ್ತಿ ಅವನು ಹಾಗೆ ಸಾಯೋದೇ ಇಲ್ಲ ಅವನು. ಅದು ದುರ್ಯೋಧನ ಸತ್ತ ಅಲ್ಲ, ಭೀಮಸೇನ ಅವನನ್ನು ಕೊಂದ, ಅದು ಇಂಪಾರ್ಟೆಂಟ್. ಭೀಮಸೇನ ಕೊಂದಾಗ ಏನಾಯಿತು ಅಂದರೆ ಯುಗ ಚೇಂಜ್ ಆಯಿತು ಅಂತ ಹೇಳ್ತಾರೆ, ಬಹಳ ಮುಖ್ಯ ಇದೆ. ಸೂರ್ಯ ಮುಳುಗಿದ್ರೆ ಏನಾಗುತ್ತೆ? ಹಾಗೆ ರಾತ್ರಿ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ, ಸೂರ್ಯ ಬಂದರೆ ಹಗಲು ಬಂದ್ಬಿಡುತ್ತೆ. ಆ ರೀತಿಯಾಗಿ ಈ ಮಾತನ್ನು ಧೃತರಾಷ್ಟ್ರ ಹೇಳ್ತಾನೆ, ಗದಾಪಾಣಿ ಚರನ್ನೇಷಃ ಯುಗಾಂತಂ ವೈ ಕರಿಷ್ಯತಿ. ಭೀಮಸೇನ ಗದೆ ಹಿಡಿದ್ರೆ ಯುಗ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಯುಗ ಪ್ರವರ್ತಕ ಭೀಮಸೇನ, ಯುಗ ಪ್ರವರ್ತಕ, ಯುಗ ನಿವರ್ತಕ. ಅಲ್ಲಿ ದ್ವಾಪರ ಯುಗ ಮುಗಿತು, ಕಲಿಯುಗ ಪ್ರಾರಂಭವಾಯಿತು. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್. ನೋಡಿ, ರಾವಣ ಸತ್ತ ಆ ಯುದ್ಧ ಮುಗಿತು, ದುರ್ಯೋಧನ ಸತ್ತ ಈ ಯುದ್ಧ ಮುಗಿತು. ರಾವಣನ ಕೊಂದಿದ್ದು ರಾಮ ಸರ್ವೋತ್ತಮ, ದುರ್ಯೋಧನ ಕೊಂದಿದ್ದು ಭೀಮ ಜೀವೋತ್ತಮ. ಸೊ ಜೀವೋತ್ತಮ ಗದೆ ಹಿಡಿದಾಗ ದುರ್ಯೋಧನ ಬಿದ್ದ. ಅಂದರೆ ವಾಯುದೇವರು ಗದ ಹಿಡಿದ್ರೆ ಆಗ ದುರ್ಯೋಧನ ಬಿಡುತ್ತಾನೆ. ಕಲಿಯುಗ ನಮ್ಮನೇನು ಮಾಡೋದಿಲ್ಲ ಅಂತ ಅರ್ಥ. ಅದಕ್ಕೆ ಉದ್ಯದ್ ವಿದ್ಯುತ್ ಪ್ರಚಂಡಾಂ ಅಂತ ಹೇಳಬೇಕಾದ್ರೆ ವಾಯುದೇವರ ಗದೆಯನ್ನು ವರ್ಣನೆ ಮಾಡ್ತಾರೆ. ವಾಯುದೇವರು ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನನೇತ ಯತಿವರ ಮಹಿತ ಭೂಮಿ ಭೂಷಾಮಣಿರ್ಮೆ. ವಾಯುಸ್ತುತಿಯನ್ನು ನಾವು ಸರಿಯಾಗಿ ಹೇಳಬೇಕು ಅಂದ್ರೆ ಕೇಳಿದಾಗ ಬಹಳ ಉತ್ಸಾಹದಿಂದ ಹೇಳಕ್ಕೆ ಬರ್ತದ. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ನಮ್ಮ ವಾಯುದೇವರು ನಮ್ಮ ನಿರ್ಮಲವಾದ ಬುದ್ಧಿಯನ್ನು ಕೊಡಲಿ, ಬುದ್ಧಿಯನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತೆ. ಮುಂದೆ ಧರ್ಮರಾಜ, ಇಲ್ಲಿ ಯುದ್ಧ ಮುಗಿತು, ದುರ್ಯೋಧನ ಬಿದ್ದ, ಮಹಾರಾಕ್ಷಸ ಅವನು ಇಲ್ಲಿ ಬಿದ್ದ, ಧರ್ಮರಾಜನ ಮನಸ್ಸಿನೊಳಗೆ ಗೆದ್ದ. ಅದು ಬಹಳ ಆಶ್ಚರ್ಯ, ತಲವಕಾರದಲ್ಲಿ ಬರ್ತದಲ್ಲ, ಹೊರಗೆ ಗೆದ್ದರು ದೇವತೆಗಳು, ಒಳಗೆ ಸೋತರ ದೈತ್ರರು, ಒಳಗೆ ಬಂದು ದುರ್ಯೋಧನ ಕಾಡಕ್ಕೆ ಶುರು ಮಾಡಿಬಿಟ್ಟ. ಏನಂತ, ನಾನು ಭೀಷ್ಮಾದಿಗಳನ್ನ ಕೊಂದಿದ್ದು ತಪ್ಪು ತಪ್ಪು, ಅಧರ್ಮ ಅಧರ್ಮ ಅಂತ ಹೇಳಿಬಿಟ್ಟು ರಾಜ್ಯಾಭಿಷೇಕ ಆಯಿತು. ಆದರೂ ಕೂಡ ಧರ್ಮರಾಜನಿಗೆ ನೆಮ್ಮದಿ ಇಲ್ಲ. ಆಗ ಗಮನಿಸಬೇಕು ನಾವು, ಯುದ್ಧಕ್ಕಿಂತ ಮುಂಚೆ ಸಂಶಯ ಪಟ್ಟಿದ್ದು ಯುದ್ಧ ಮಾಡಲಾರೆ ಅಂತ ಹೇಳಿದ್ದು ಅರ್ಜುನ, ಯುದ್ಧ ಮುಗಿದ ಮೇಲೆ ಗೋಡಾಡಿದ್ದು ಧರ್ಮರಾಜ. ಮೊದಲು ಮಾಡಬೇಕಲ್ಲ ಅಂತ ಮಾಡಿದ, ಏಕಾಶಿ ಮಾಡಬೇಕಲ್ಲ ಅಂತ ಮಾಡ್ತಾರಲ್ಲ, ಪುಣ್ಯ ಕಡಿಮೆ ಅವರಿಗೆ. ಇನ್ನೂ ಏಕಾಶಿ ಮಾಡಿಬಿಟ್ನಲ್ಲ ಅಂತ ಕೊರಗ್ತಾರಲ್ಲ, ಅವರಿಗೂ ಪುಣ್ಯ ಹೋಗಿಬಿಡುತ್ತೆ. ದಾನ ಕೊಟ್ಟು ಕೊಟ್ಬಿಟ್ಟು ಕೊಟ್ಬಿಟ್ಟು ಅಂತ ಹೇಳಿಬಿಟ್ರೆ ಪುಣ್ಯ ಅಲ್ಲ, ದಾನಂ ಶರತಿ ಕೀರ್ತನಾತ್ ಮತ್ತು ಪಶ್ಚಾತ್ತಾಪ ಪಟ್ಟರು ಪುಣ್ಯ ಹೋಗಿಬಿಡುತ್ತದಂತೆ. ಆದರೆ ಮೊದಲು ಮಾಡಲೇಬೇಕು, ಮಾಡಿದ್ದು ಸರಿಯೇ ಸರಿ ಕೊನೆಗೆ ಅಂತೇಳಿ ಭೀಮಸೇನ ಒಂದೇ. ಅದು ಇಡೀ ಮಹಾಭಾರತ ಯುದ್ಧದ ಅತ್ಯಂತ ಹೆಚ್ಚಿನ ಪುಣ್ಯ ಯಾರಿಗೆ ಅಂದರೆ ಭೀಮಸೇನ ದೇವರಿಗೆ. ಎಲ್ಲೂ ಕೊರಗುವ ಹೆಸರೇ ಇಲ್ಲ, ಅದಕ್ಕೆ ಪೂರ್ಣ ಪುಣ್ಯಭಾಗಿ ಅಂತ ಕರೀತಾರೆ. ಉಳಿದವರಿಗೆ ಹೆಚ್ಚಿನ ಪುಣ್ಯ ಹೋಗಿಬಿಡ್ತಾ ಇತ್ತು, ಎಷ್ಟು ಬೇಕೋ ಅಷ್ಟು ಉಳಿತಿತ್ತು. ಇವರಿಗೆ ಮಾತ್ರ ಪರಿಪೂರ್ಣ ಪೂರ್ಣ ಪ್ರಜ್ಞರಾದ್ದರಿಂದ ಪೂರ್ಣ ಪುಣ್ಯಭಾಗ್ಯಗಳು ಅವರೇ ಆಗ್ತಾರೆ. ಆಗ ಸಮಾಧಾನ, ಯಾರು ಮಾಡಿದ್ರು ಧರ್ಮರಾಜ ಕೇಳಲಿಲ್ಲ, ನಾನು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತ ಕೊರಗ್ತಾನೆ. ಆಗ ಭಗವಂತನಾದ ಕೃಷ್ಣ ಭೀಷ್ಮರ ಒಳಗೆ ನಿಂತು ತಾನೇ ಉಪದೇಶವನ್ನು ಮಾಡ್ತಾನೆ. ಭೀಷ್ಮರ ಒಳಗೆ ನಿಂತು, ಭೀಷ್ಮಸ್ಥೇನೈವ ವಿಷ್ಣುನ ಆಚಾರ್ಯರ ಮಾತು. ಎಷ್ಟು ಶ್ಲೋಕಗಳು, ಸಾವಿರ ಗಟ್ಟಲೆ ಶ್ಲೋಕಗಳನ್ನು ಹಿಡಿಸಿದಾಗ ಕೊನೆಗೂ ಕೂಡ ಧರ್ಮರಾಜ ಸಮಾಧಾನ ಹೊಂದಲಿಲ್ಲ. ಆತ ಮೊದಲು ಹೇಳಿದ್ದ, ಅಯ್ಯೋ ಭೀಷ್ಮಾದಿಗಳನ್ನು ಕೊಂದೆ, ಭೀಷ್ಮರನ್ನು ಕೊಂದೆ, ತಾತನ ಕೊಂದೆ ಅಂತ ದುಃಖ ಪಡ್ತಾ ಇದ್ದ. ಎಲ್ಲ ಉಪದೇಶ ಕೇಳಿದ, ಏನಪ್ಪ ಸರಿ ಹೋದೆ ಅಂತ ಕೇಳಿದರೆ, ಇಲ್ಲ ಕೃಷ್ಣ ನನ್ನ ದುಃಖ ಜಾಸ್ತಿ ಆಗಿಬಿಡ್ತು ಅಂತ ಹೇಳ್ತಾನೆ. ಯಾತಕ್ಕೆ ಅಂದರೆ ಇಷ್ಟು ದಿವಸ ತಾತನ ಕೊಂದೆ ತಾತನ ಕೊಂದೆ ಅಂದ್ಕೊಂಡಿದ್ದೆ, ಈಗ ಇಂಥ ಜ್ಞಾನಿಯಾದ ತಾತನ ಕೊಂದು ಬಿಟ್ಟನಲ್ಲ ಅಂತ ದುಃಖ ಆಗ್ತಾ ಇದೆ ಅಂತ ಹೇಳ್ತಾನಪ್ಪ. ದುಃಖ ಜಾಸ್ತಿ ಆಗೋಯ್ತು, ಏನು ಮಾಡಬೇಕಾಗ? ಅಪಾಪೇ ಪಾಪ ಶಂಕಿತ್ವ ತಶ್ವಮೇಧೈಹಿ ಯಜಾಚ್ಯುತಂ. ಹಾಗಿದ್ರೆ ನೀನು ಮನಸ್ಸು ಶುದ್ಧ ಆಗಬೇಕಾದ್ರೆ ನೀನು ತಪ್ಪು ಮಾಡೇ ಇಲ್ಲ, ಸುಮ್ಮನೆ ಕೊರಗ್ತಾ ಇದ್ದೆ. ಆದ್ದರಿಂದ ನೀ ಅಶ್ವಮೇಧದಿಂದ ಮಾಡು, ಭಗವಂತನ ಆರಾಧನೆ ಮಾಡು ಅಂತ ಹೇಳಿದಾಗ ಅಶ್ವಮೇಧವನ್ನು ಪ್ರಾರಂಭ ಮಾಡ್ತಾರೆ. ಅದು ಅದ್ವಿತೀಯವಾದಂಥ ಅಶ್ವಮೇಧ ಯಾಗ. ಭೂಲೋಕದೊಳಗೆ ಆಚಾರ್ಯ ಹೇಳ್ತಾರೆ, ಬ್ರಹ್ಮದೇವರು ಮಾಡಿದ ಯಾಗ, ರಾಮದೇವರು ಮಾಡಿದ್ದು, ಯಥಾ ಇಂದ್ರಶ್ಯ ಶತಕ್ರತುತ್ವೇ. ಇಂದ್ರದೇವರು 100 ಅಶ್ವಮೇಧ ಯಾಗ ಮಾಡಿಬಿಟ್ಟು ಮಹೇಂದ್ರ ಹಂಚಿಕೊಂಡ್ರಲ್ಲ, ಇಂದ್ರ ಪದವಿ ಬಂದ್ರಲ್ಲ, ಅಂಥ ಒಂದು ವಿಚಿತ್ರವಾದ ಯಾಗ ಪಾಂಡವರು ಮಾಡ್ತಾ ಇದ್ದಾರೆ. ರಾಜಸ್ವ ಯಾಗ ಮಾಡಿದರು ವಿಶ್ವದಾಖಲೆಯ ಯಾಗ, ಅಶ್ವಮೇಧ ಯಾಗ ಮಾಡಿದರು ವಿಶ್ವದಾಖಲೆಯ ಯಾಗ. ಯಾವುದೇ ಕೆಲಸ ಮಾಡಿದರೆ ಅತ್ಯುತ್ಕೃಷ್ಟ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಏನೋ ಮಾಡಿದೆ ಕಾಟಾಚಾರಕ್ಕೆ ಮಾಡಿ ದೇವ್ರ ಪೂಜೆ ಮಾಡಿರ್ತಾನೆ, ಏನು ಏ ದೇವರೇ ಗತಿ ಅದರೊಳಗೆ, ದೇವರನ್ನು ಬಿಟ್ಟು ಎಲ್ಲ ಮಾಡಿಬಿಡ್ತಾನೆ, ಎಲ್ಲ ಏನೋ ನೆನೆಸ್ಕೊಂಡ್ಬಿಟ್ಟಿರ್ತಾನೆ ಪಾಪ, ಹಾಗೆ ಮಾಡಬಾರದು. ಧರ್ಮರಾಜ ಸಂಕಲ್ಪ ಮಾಡಿದಂತಾನೆ ಅತ್ಯುತ್ತಮ ಪಟ್ಟದಲ್ಲಿ ಯಾಗವನ್ನು ಮಾಡಬೇಕು. ನಚ ಮಧ್ಯಮ ಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ. ನಾನು ಮಧ್ಯಮ ಕಲ್ಪದಲ್ಲಿ ಮಾಡಕ್ಕೆ ಇಷ್ಟಪಡೋದಿಲ್ಲ, ನಾನು ಉತ್ತಮ ಕಲ್ಪದಲ್ಲಿ ಮಾಡಬೇಕು. ಆದರೆ ವಿತ್ತ ಇಲ್ಲ, ಹಣ ಇಲ್ಲ, ಏನು ಮಾಡಬೇಕಾಗ? ವೇದವ್ಯಾಸ ದಾರಿ ತೋರ್ತಾರೆ, ಅಪಾರವಾದಂಥ ಐಶ್ವರ್ಯದ ರಾಶಿಯನ್ನು ತಂದು ಅತ್ಯದ್ಭುತವಾದ ರತ್ನ ಚಿನ್ನಗಳಿಂದ ಮಾಡಿದ ಯಾಗಶಾಲೆಯಲ್ಲಿ ಯಾಗವನ್ನು ಮಾಡಿದರೆ ಆ ಸಮಯದಲ್ಲಿ ಆ ಕೊನೆಗೆ ಅವರು ಮಾಡಿದ ದಾನ ಅದು ವಿಶ್ವದಾಖಲೆಯೇ. ಮತ್ತೆ ಎಂಥ ದಾನವಾಯಿತು ಅಂದರೆ ಹೇಳ್ತಾರೆ, ಆ ದಾನ ಅಂತಿಂಥ ದಾನ ಅಲ್ಲ, ಸರ್ವಸ್ವ ದಾನ, ಮಾಂಗಲ್ಯ ಮಾತ್ರಂ ದಯಿತಾ ಶರೀರೆ. ಅವರ ಪತ್ನಿಯರ ಕೊರಳಲ್ಲಿ ಮಾಂಗಲ್ಯವೊಂದನ್ನು ಬಿಟ್ಟು ಎಲ್ಲವನ್ನೂ ದಾನ ಮಾಡಿ. ಇವತ್ತು ಮಾಂಗಲ್ಯ ಒಂದು ಬಿಟ್ಟು ಎಲ್ಲ ಹಾಕೋತಾರೆ ಅಂತ ಕಾಲ ಇದು. ಮಾಂಗಲ್ಯ ಒಂದೇ ಹಾಕೊಂಡು ಅಲಂಕಾರ ಮಾಡಿಕೊಂಡಿದ್ದು ಮಾಡಿಕೊಂಡಿದ್ದೆ, ಫ್ಯಾಷನ್ ಅದು ಒಂದು. ಕಲಿಯುಗ ಎಷ್ಟು ಪ್ರತಿರೋಧಿ ಮನೋಭಾವ ಹೊಂದಿರುತ್ತೆ, ಪ್ರತಿಗಾಮಿ ಮನೋಭಾವ ಕಲಿಯುಗದ ಜನಗಳದು. ಅಲ್ಲಿ ಅದೊಂದನ್ನು ಬಿಟ್ಟು ಎಲ್ಲವನ್ನು ದಾನ ಮಾಡಿಬಿಟ್ಟಿರುತ್ತೆ. ಬಲಿದಾನವನ್ನು ಮೀರಿಸಿದ ದಾನ ಪಾಂಡವರ ದಾನ. ವೇದವ್ಯಾಸರನ್ನು ಗ್ರಹ ಮಾಡ್ತಾರೆ, ಅವರು ಮಾಡಿದ್ದು 5 ಅಶ್ವಮೇಧ ಯಾಗಗಳು ಒಬ್ಬೊಬ್ಬರಿಗೆ ಒಂದೊಂದು ಅಂತೇಳಿ, ಅದು 15 ಆಯ್ತಂತೆ. ಮಾಡಿದ್ದು 5 ಆಯ್ದು 15 ಆಗಿಬಿಡುತ್ತಂತೆ. ಯಾತಕ್ಕೆ ಅಂದರೆ ಜಾಸ್ತಿ ಖರ್ಚು ಮಾಡಿದ್ದಕ್ಕೋಸ್ಕರ ಪುಣ್ಯ ಜಾಸ್ತಿ ಆಗಿಬಿಡುತ್ತಂತೆ. ಇದು ಬಹಳ ವಿಶೇಷ. ಮಾಡಿದ್ದು 5 ಆಗಿದ್ದು 15 ಅಂದರೆ 3 ಪಟ್ಟು ಜಾಸ್ತಿ ಖರ್ಚು ಮಾಡಿದ್ರಂತವು. ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವರ ಯಾಗಕ್ಕೆ ಹೊಸ ಹೆಸರು ಬಂತಂತೊಂದು, ಬಹುಸುವರ್ಣಕ ನಾಮಧೇಯಂ. ಆ ಯಾಗಕ್ಕೆ ಏನು ಹೆಸರು ಕೊಟ್ಟರು ಅಂದರೆ ಬಹುಸುವರ್ಣಕ. ಅದು ಬೇರೆ ಯಾಗ ಅಲ್ಲ, ಅಶ್ವಮೇಧ ಯಾಗನೇ. ಭಾರಿ ಸರಿಯಾಗಿ ಮಾಡಿದ್ದಕ್ಕೆ ಪಾಸ್ ಅಲ್ಲ, ರ್ಯಾಂಕ್ ಅಂತಾರಲ್ಲ ಆ ಟೈಪ್ ಆಯ್ತು ಅಷ್ಟೇ. ಅತ್ಯುತ್ತಮವಾದ ಅಶ್ವಮೇಧ ಯಾಗವನ್ನು ಮಾಡ್ತಾರೆ, ಅದನ್ನು ಅಭ್ಯಾಸ ಮಾಡಬೇಕು. ನಮಗೆ ನಮ್ಮ ದೇವರು ಏನು ಕೊಟ್ಟಿದ್ದೀವಿ ಇವತ್ತು ಯಾರು ನೋಡಿದ್ದೀರಾ? ಸಾಲ ಮಾಡಿ ಪವಮಾನವ ಮಾಡಿದ್ದು ಯಾರು ನೋಡಿದ್ದೀರಾ? ಎಲ್ಲರೂ ನೀವು ಸಾಲ ಮಾಡಿ ಭಾಗವತ ಪುರಾಣ ಯಾರು ಹೇಳಿಸಿದ್ದು ಕೇಳಿದ್ದೀರಾ? ಇಲ್ಲೇ ಇಲ್ಲ. ಆದರೆ ಸಾಲ ಮಾಡಿ ಸಿನಿಮಾಕ್ಕೆ ಹೋಗ್ತಾನೆ ಬೇಕಾದ್ರೆ, ಸಾಲ ಮಾಡಿ ಮನೆ ಕಟ್ಟಿಸ್ತಾರೆ, ಸಾಲ ಮಾಡಿ ಕ್ಲಬ್ಗೆ ಹೋಗ್ತಾರೆ, ಸಾಲ ಮಾಡಿ ರೇಸ್ಗೆ ಹೋಗ್ತಾರೆ. ಎಂಥ ಜನ ಇದ್ದಾರೆ. ಅದಕ್ಕೆ ಸಾಲ ಮಾಡಿ ಪವಮಾನ ಹೋಮ ಐ ಕ್ಲಾಸ್ ಮಾಡಬೇಕು. ಸಾಲ ಮಾಡಿ ಮಾಡಿ ದೇವರು ನಿಮಗೆ ಲಕ್ಷ ಪಟ್ಟು ಜಾಸ್ತಿ ಕೊಡ್ತಾರೆ. ಆದರೆ ಇದರಲ್ಲಿ ಉಳಿಸ್ಕೊಂಡು ಮಾಡ್ತಾನಲ್ಲ, ಫಜಿತಿ ಆಗಿಬಿಡತ್ತೆ. ಇವತ್ತು ಪಾಂಡವರಿಂದ ಕಲಿಬೇಕಾದ ಪಾಠ ಭಾರಿ ದೊಡ್ಡದು. ಅವ್ರ ಕಥೆ ಹೇಳೋದು ಕೊಟ್ಟಿಲ್ಲ ವೇದವ್ಯಾಸ ದೇವರು, ತತ್ವವನ್ನು ಹೇಳ್ತಾ ಇದ್ದಾರೆ. ಧರ್ಮ ಶಿಕ್ಷಣಕ್ಕೋಸ್ಕರ ಬರೆದ ಗ್ರಂಥ ಅದು, ಧರ್ಮ ಶಿಕ್ಷಣಕ್ಕೋಸ್ಕರ ತತ್ವ ಶಿಕ್ಷಣಕ್ಕೋಸ್ಕರ ಬರೆದ ಗ್ರಂಥ. ಬಹುಸುವರ್ಣಕ ಅಂತ ಹೆಸರು ಬಂತು. ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ವಿಚಿತ್ರವಾದ ಪ್ರಸಂಗ. ಯಜ್ಞೇಶ್ವರೇಣ ಅಭಿಯುತೇಷು ಭಕ್ತ್ಯಾ ಪೃಥ್ವೀಂ ಪ್ರಶಾಸತ್ಸು ಪೃಥಾಸುತೇಷು ಇಯಕ್ಷು ರಾಗಾತ್ ನಿಶಿ ವಿಪ್ರವರ್ಯ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನಃ. ಒಂದು ಮಧ್ಯರಾತ್ರಿಯ ಸಮಯ ಧರ್ಮರಾಜನ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ಮಧ್ಯರಾತ್ರಿ ಹೊತ್ತಿನಲ್ಲಿ ಒಬ್ಬ ಬ್ರಾಹ್ಮಣ ಧರ್ಮರಾಜನ ಬರ್ತಾನೆ. ಒಬ್ಬ ಬ್ರಾಹ್ಮಣ ಮಧ್ಯರಾತ್ರಿಯಲ್ಲಿ ಚಕ್ರವರ್ತಿಯನ್ನು ಡೈರೆಕ್ಟ್ ಮೀಟ್ ಮಾಡಬಹುದು. ಕತೆ ಮುಗಿಲಿಲ್ಲ. ತಷ್ಟ ಭೀಮಸೇನ ದೇವರು ನಗರಿ ಹೊಡಿರಿ ಅಂತ ಹೇಳಿದ್ದಾರೆ, ನಂದಿ ಘೋಷವನ್ನು ಬಾರಿಸಿ ಅಂತ ಹೇಳ್ತಾರೆ. ಜಯಭೇರಿ ಜೋರ ಹೊಡಿತಾರೆ ಮಧ್ಯರಾತ್ರಿ ಹೊತ್ತಿನೊಳಗೆ. ಆ ಕ್ಷಣಕ್ಕೆ ಧರ್ಮರಾಜನಿಗೆ ಆಶ್ಚರ್ಯ, ಇದೇನು ಇದು ನಗಾರಿ ಬಾರಿಸ್ತಿದ್ದಾರೆ? ಇದು ಜಯಭೇರಿ, ಇದು ಪಟಾಕಿ ಹಾರಿಸ್ತಾರಲ್ಲ ಮ್ಯಾಚ್ ಗೆದ್ದರು ಅಂತ ಆ ಟೈಪ್. ಏನು ಗೆದ್ದಿದ್ದಾರೆ? ಯಾರನ್ನ ಗೆದ್ದಿರೋದು? ಈಗ ಯುದ್ಧ ನಮ್ಮ ರಾಜ್ಯ ಯುದ್ಧದ ಪ್ರಸಕ್ತಿನೇ ಇಲ್ಲ, ಯುದ್ಧ ನಡೆದೇ ಇಲ್ಲ, ಜಯಭೇರಿ ಯಾತಕ್ಕೆ? ಆದರೆ ಆತರ ಒಂದು ಗೊತ್ತಿತ್ತು, ಭೀಮ ಏನು ಮಾಡಿದ್ರು ಅರ್ಥ ಇರ್ತದೆ, ಅದು ಮುಖ್ಯ. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ನ ಮಾದೃಶೋ ಅಲ್ಪಬೋಧಾಹ. ಏನ್ ಮಾಡಿದ್ರು ಅರ್ಥ ಇರ್ತದೆ. ಅದಕ್ಕೆ ದೂತೈಹಿ ಪಪ್ರವಚ್ಚ ತಮುಮಾಚ ಭೂಮ ಭೀಮ. ದೂತರ ಮೇಲೆ ದೂತ ವಜ್ರಾಸ ಎಷ್ಟು ಚೆನ್ನಾಗಿ ಬರೀತಾರೆ ವ್ಯಾಖ್ಯಾನ. ಅದಕ್ಕೆ ದೂತೇನ ಅಂತ ಹೇಳಬಾರದೆ, ದೂತೈಹಿ ಅಂತ ಯಾಕೆ ಬರೀತಾರೆ? ಅದಕ್ಕೆ ದೂತರ ಮೇಲೆ ದೂತನ ಕಳಿಸಿದ್ದಂತೆ, ಕೇಳ್ಕೊಂಬ ಬೇಗ ಕೇಳ್ಕೊಂಬ ಬೇಗ ಕೇಳ್ಕೊಂಬ ಅಂತ ಹೇಳಿಬಿಟ್ಟು ಆಗ ಭೀಮಸೆ ಅಂತ ಹೇಳಿದ್ರೆ ಅಯ್ಯ ದೊಡ್ಡ ಜಯ ಆಗಿದೆ ಇವತ್ತಿನ ದಿವಸ ಅಂತ ಹೇಳ್ತಾರೆ. ಏನು ಜಯ ಅಂತ ಕೇಳಿದರೆ, ನಮ್ಮಣ್ಣ ಮೃತ್ಯುಂಜಯ ಆಗಿಬಿಟ್ಟಿದ್ದಾನೆ. ಅದೇನು ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿದ್ದಾನಲ್ಲ, ಅಂದ್ರೆ ನಮ್ಮಣ್ಣ ಬೆಳಗ್ಗೆವರೆಗೂ ಗ್ಯಾರಂಟಿ ಬದುಕಿರ್ತಾನೆ ಅಂತ ಭಾರಿ ಖುಷಿ ಆಯ್ತು ನನಗೆ. ನಗಾರಿ ಬಾರಿಸ್ಬಿಟ್ಟೆ ಅಂತ ಹೇಳಿದ್ರೆ ನಮ್ಮಣ್ಣ ಬೆಳಗ್ಗೆ ಕೊಡ್ತೇನೆ ಅಂದ್ರೆ ಅರ್ಥ ಏನು? ಬೆಳೆದು ಬದುಕಿರ್ತೇನೆ ಅಂತ ಅರ್ಥ. ಹಬ್ಬ ಈ ಕಾಲಕ್ಕೆ ಯಾರು ಬೇಕಾದ್ರೂ ಯಾವ ಬೇಕಾದ್ರೂ ಸಾಯ್ತಾರೆ. ನಮ್ಮಣ್ಣನ ಬಗ್ಗೆ ವಿಜಯೋತ್ಸವ ಆಚರಣೆ ಮಾಡ್ಬೇಕಲ್ಲ, ನಾನೀಗ ಹಳಿಸಿಬಿಟ್ಟೆ ಅಂತ ಹೇಳಿದ್ರೆ ಧರ್ಮರಾಜನಿಗೆ ಹೇಳಿದ್ರಂತೆ. ಧರ್ಮರಾಜ ಕೇಳಿದನಂತೆ ನಾಚಿಕೆ ಆಗಿಬಿಡುತ್ತಂತೆ. ಈ ಮಾತಿಗೆ ಖುಷಿ ಪಡಲಿಲ್ಲ, ನಾಚಿಕೆ ಆಯ್ತು. ಏನಂತ, ನಾನು ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿದೆ, ಬೆಳಿಗ್ಗೆವರೆಗೂ ನಾನು ಬದುಕ್ತೇನೆ ಅಂತ ಏನು ಗ್ಯಾರಂಟಿ? ಬೆಳಿಗ್ಗೆವರೆಗೂ ಬ್ರಾಹ್ಮಣ ಬದುಕ್ತಾನೆ ಏನು ಗ್ಯಾರಂಟಿ? ಇಬ್ಬರು ಬದುಕಿದ್ರು ಕೂಡ ಅವನು ಕೇಳಕ್ ಬರ್ತಾನಂತ ಏನು ಗ್ಯಾರಂಟಿ? ಬಂದ್ರು ನಾನು ಕೊಡ್ತೇನೆ ಅಂತ ಏನು ಗ್ಯಾರಂಟಿ? ಕೊಡ್ಲಕ್ಕೂ ಇರುತ್ತೆ ಅಂತ ಏನು ಗ್ಯಾರಂಟಿ? ನಮಗೇನು ಗ್ಯಾರಂಟಿ ಇಲ್ಲ. ಯಾರು ಹೇಳ್ತಾರೆ, ಒಬ್ಬ ದೋಸೆ ತಿಂದ್ರು ನಮ್ಮ ಯಜಮಾನರು, ಇನ್ನೊಂದು ತೊಂಬ ಅಂತ ತರದ್ರಾಗ ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾರೆ. ತರದ್ರಲ್ಲೇ ಹೋಗ್ಬಿಟ್ಟು ಎಷ್ಟು ಅರ್ಜೆಂಟ್ ಪಾಪ. ಅದೇ ರೀತಿಯಲ್ಲಿ ಸಿಗ್ನಲ್ ಬಂತು ನಿಂತಿದ್ರು, ರೆಡ್ ಬಂತು ನಿಂತರು, ಗ್ರೀನ್ ಬರೋತ್ತಿಗೆ ಅಲ್ಲಿ ಗ್ರೀನ್, ಇವರು ಯಮಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ. ಯಾರು ಸಾಯ್ತಾನಂತೆ ಯಾರಿಗೆ ಗೊತ್ತು ಇವತ್ತಿನ ದಿವಸ? ಅಂಥದ್ದು ನಮ್ಮ ಅಣ್ಣ ಯಾರು ಗೊತ್ತ? ಯಮದೇವರು ಪಾಪ ಅಣ್ಣ, ಯಮದೇವರಿಗೆ ಜ್ಞಾನೋಪದೇಶ. ಯಮದೇವರೇ ನಡೀಗ ಹೋದ್ರಂತೆ ಭೀಮಸೇನ, ನಂಗೆ ನಾಚಿಕೆ ಆಗುತ್ತೆ, ಇನ್ನು ಮೇಲೆ ಹಾಗೆ ಮಾಡೋದಿಲ್ಲ. ನಾನು ಧರ್ಮೇ ತ್ವರಾವಾನಪಿ ಸಂಭಭೂವ, ಅವತ್ತಿನಿಂದ ನಾಳೆ ಅನ್ನೋದಿಲ್ಲ. ಇದು ಧರ್ಮರಾಜ ಸಂಕಲ್ಪ ಮಾಡಿದ್ದೇನೆ ಅಂದ್ರೆ ಹೆಸರಿಗೆ ಧರ್ಮರಾಜ. ಭೀಮಸೇನಿಂದ ಕಲಿಸಿಕೊಟ್ಟ ಭೀಮಸೇನ ನಿಜವಾದ ಧರ್ಮರಾಜ ಅಂದ್ರೆ ಭೀಮಸೇನೇ. ಅದನ್ನು ಹೇಳ್ತಾರೆ, ವಾತೇನ ಕುಂತ್ಯಾಂ ಬಲವಾನ್ ಸಜಾತ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇಚ ಧರ್ಮೇಚ ರಥ ಸದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಸೃಷ್ಯ. ಧರ್ಮರಾಜಾದಿಗಳು ಧರ್ಮರಾಜಾದಿಗಳೇ, ಆದರೆ ಸದೈವ ಧರ್ಮರಥ ಶುದ್ಧ ಭಾಗವತ ಧರ್ಮರಥ ಅಂದ್ರೆ ಭೀಮಸೇನೇನೇ. ಮಧ್ಯರಾತ್ರಿಯೂ ಧರ್ಮ ತಪ್ಪದಂಥ ಅಪ್ರತಿಮ ಧರ್ಮ ಪಾಲಕ ಭೀಮಸೇನ. ಅರ್ಥ ಮಾಡ್ಕೋಬೇಕು. ಅವತ್ತು ಭೀಮಸೇನ ದೇವರು ಹೇಳಿದ್ರಂತೆ, ನಾನು ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ನಗಾರಿ ಬರೆಸಿಬಿಟ್ರಂತೆ. ನಾವು ರಿಟೈರ್ ಆದ್ಮೇಲೆ ಓದ್ತೇವೆ ಅಂತಲ್ಲಿ ಎಷ್ಟು ನಗಾರಿ ಬರ್ಸ್ಬೇಕು ಲೆಕ್ಕ ಹಾಕಿ ನೋಡೋಣ. ಶಾಸ್ತ್ರ ರಿಟೈರ್ ಆದ್ಮೇಲೆ ಓದ್ತೇವೆ, ರಿಟೈರ್ ಆದ್ಮೇಲೆ ದಾನ ಮಾಡ್ತೇವೆ. ಗೋವಿಂದ ಗತಿ, ಕೆದರು ಭಾರಿ ಪುಣ್ಯಾತ್ಮರು. ಮುಂದಿನ ಜನ್ಮದಲ್ಲಿ ಗ್ಯಾರಂಟಿ, ಅದು ಬೇರೆ. ಜೊತೆಗೆ ಮುಂದಿನ ಜನ್ಮ ಬ್ರಾಹ್ಮಣನಾಗಿ ಮಾಧ್ವನಾಗಿ ಯಾವುದೋ ಸ್ವಾಮಿಗಳು ಸಿಕ್ಕು ಪಾಠ ಹೇಳಿಕೊಟ್ಟು ಗೋವಿಂದ ಇವನು ಪುಸ್ತಕ ಸಿಕ್ಕು ಓದ್ತಾನೆ ಅಂದರೆ ಕತೆ ಮುಗಿದೋಯ್ತಲ್ಲಿ. ಎಂಥ ಆಶಾವಾದಿ ಇವನು. ಹಗಲಾದ್ರೆ ಹೇಳ್ತಿರ್ತೇನೆ, ಊಟ ಕೂತ ಕಾಲಕ್ಕೆ ಬಡಿಸ್ತಿರ್ತಾರೆ, ಸ್ವಲ್ಪ ಹುಳಿ ಊಟ ಹುಳಿಯನ್ನು ಊಟ ಬರ್ತಾರೆ, ಸಾರು ತಂದು ಬಿಡ್ತಾರೆ, ಅಷ್ಟು ತರಿಸಿಬಿಟ್ಟು ಹುಳಿ ಸಾರಾಕಿ ಅಂತ ಹೇಳ್ತಾರೆ. ಅಲ್ಲ ಬರ್ತೀವಿ ಅಂದರೆ ಮತ್ತೇನು ಗ್ಯಾರಂಟಿ ಅಂತ ಕೇಳ್ತಾರೆ. ಏನು ಗ್ಯಾರಂಟಿ ನೀವೀಗ ಅಂದರೆ, ಊಟ ಕೂತಾಗ ಆ ಮನೆಯಲ್ಲಿ ಸಾರು ಬರೋ ಗ್ಯಾರಂಟಿ ಇಲ್ಲ ಇವನಿಗೆ, ಮುಂದಿನ ಜನ್ಮ ಬರೋ ಗ್ಯಾರಂಟಿ. ಭಾಳ ಆಶ್ಚರ್ಯ, ಎಂಥ ಜನ ಇರಬೇಕು. ನಗಾರಿ ಎಷ್ಟು ಹೊಡಿಬೇಕೋ ಲೆಕ್ಕರಿ, ಪಟ ಪಟ ಹೊಡಿತಾನೆ ಇರಬೇಕು ಅವ್ರು. ಇವತ್ತು ಒಂದ್ಸರ್ತಿ ನಗಾರಿ ಬಾರಿಸಿದರೆ ನಾವು ಸಂಧ್ಯಾ ಒಂದೇ ನಾನು ಮಾಡ್ತೇವೆ, ಏಕಾದಿ ನೆಕ್ಸ್ಟ್ ಏಕಾದಿ ಮಾಡ್ತೀವಿಗಲ್ಲ ಅಂತೇವಲ್ಲ, ನಗಾರಿ ಹೊಡಿತಾನೆ ಇರ್ತದೆ. ಅದಕ್ಕೆ ಪುರಂದ್ರದಾಸ ಹೇಳ್ತಾರೆ, ತಾಸು ಬಾರಿಸುತ್ತಿದೆ ಕೇಳಿ ಹರಿದಾಸರೆಲ್ಲ. ಪ್ರತಿ ನಿಮಿಷ ಕಾಲ ನಾವು ಗಂಟೆ ಅಂತ ಕರೀತಾರೆ, ಪ್ರತಿ ಸೂರ್ಯನೇ ಗಂಟೆ ಅಂತ ನಮಗೆ. ಇವತ್ತು ಸೂರ್ಯ ಹುಟ್ಟಿ ಮುಳುಗಿದ ಅಂದ್ರೆ ಹುಟ್ಟಿ ಮುಳುಗೋದಿಲ್ಲ, ನಮ್ಮ ಆಯುಷ್ಯ ಎಳ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಆದಿತ್ಯ, ಆಯುಹು ಆದಾಯ ಯಾತೀತಿ ಆದಿತ್ಯ ಅಂತ ಕರೆದಿದ್ದಾರೆ ಹೆಸರನ್ನು. ಇದೆಲ್ಲ ಯೋಚನೆ ಮಾಡಿದರೆ ಎಂಥ ಮಾರ್ಮಿಕವಾದ ಕಥೆ ಇದು ಒಂದು. ಈ ಕಥೆಯನ್ನು ಕೇಳಿದಾಗ ನಮಗೆ ರೋಮಾಂಚನ ಹುಟ್ಟು. ಭೀಮನ ಮಹಿಮೆ ಇದು ಬರೋದೆಲ್ಲಿ ಗೊತ್ತಾ? ಚಾತುರ್ಮಾಸ್ಯವಾದ ವರಾಹ ಪುರಾಣದಲ್ಲಿ ಬರ್ತದೆ ಕಥೆ ಇದು. ನಿರ್ಣಯ ಆಚೆ ಎಲ್ಲ ಶಾಸ್ತ್ರಗಳನ್ನು ಒಟ್ಟಿಗೆ ಸೇರಿಸಿ ಆಚಾರ ಹೇಳ್ತಾರೆ, ಆದರೆ ಇಲ್ಲಿ ಬರ್ತಾ ಇದೆ ಕತೆ. ಮಹಾಭಾರತ ಮೂರದಲ್ಲಿದ್ದರೆ ಇವತ್ತು ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತೆ, ಅದು ವಿಷಯ ಅಂತೂ ಇದೆ. ಅದು ಬಹಳ ಮುಖ್ಯ. ಅದು ಭೀಮಸೇನ ದೇವರ ಧರ್ಮಪ್ರಜ್ಞೆ ನೆನೆಸಿಕೊಂಡು ಬಿಟ್ಟರೆ ಅದಕ್ಕೆ ಪರಮಾತ್ಮ ಧರ್ಮರಾಜನ ಕಳಿಸ್ಕೊಡ್ಲಿಲ್ಲ ಜ್ಞಾನೋಪದೇಶ ಮಾಡಲಿಕ್ಕೆ. ಮಧ್ವಾಚ ಭೀಮಸೇನ ಕಳಿಸ್ಕೊಡ್ತಾರೆ, ನೀವು ಉಪದೇಶ ಮಾಡ್ರಿ ಅಂತ ಹೇಳಿ. ಸರ್ವಜ್ಞ ಮನ್ಯ ಮನವೆಚ್ಚ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭ ಭಾಷೆ. ನೀವು ಹೇಳಬೇಕು, ಇಲ್ಲ ನಾವು ಹೇಳ್ತೇವೆ. ನಾಡಿದ್ದು ಈ ರೀತಿಯಲ್ಲಿ ಗೆಂದು ಗತಿಯಾಗಬೇಕು. ಈ ಮಧ್ಯೆ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಂಥವ್ರು ಬರಬೇಕು. ಈ ಪ್ರಸಂಗವನ್ನು ಒಂದು ಸತ್ತೆ ಎಲ್ಲೋ ಹೇಳಿದಾಗ ಒಬ್ಬ ಜಡ್ಜ್ ಇದ್ರು, ಅದು ಕೇಳಿಕೊಂಡ್ರು. ಒಂದ್ಸತ್ ಬಂದಾಗ ಹೇಳಿದರು, ನಿಮ್ಮ ಮಾತು ಕೇಳಿದೆ ನಾನು, ಬಹಳ ಎಚ್ಚರಿಕೆ ಆಯಿತು ನನಗೆ. ಯಾವುದೋ ಒಂದು ಪ್ರಸಂಗ ಬಂತು, ಜಡ್ಜ್ಮೆಂಟ್ ಕೊಡೋದು ಬಂದಿತ್ತು, ಅವಾಗ ನಾಡಿ ಕೊಡೋಣ ಪರವಾಗಿಲ್ಲ ಅಂತ ಯಾರೋ ಹೇಳಿದರು. ನನಗೆ ಕತೆ ನೆನಪಿ ಬಂತು ಅಂತ, ನೀವೇ ಕತೆ ನೆನಪಿ ಬಂತು, ಅವತ್ತೇ ಕೊಟ್ಟುಬಿಟ್ಟೆ. ಮರುಸ ನಾನು ಶಿಫ್ಟ್ ಚೇಂಜ್ ಆಗಿತ್ತು ಅಂತ ಹೇಳ್ತಾರೆ ತಮಾಷೆ ಅಂತ ಕೇಳಿದ್ರೆ. ಮರುಸು ಕೊಡೋಕೆ ಆಗ್ತಿದ್ದಿಲ್ಲ ನನಗೆ, ಚೇಂಜ್ ಆಗಿಬಿಟ್ಟಿತ್ತು ಆಗಲೇ ಬೆಂಚ್ ಅಂತ ಹೇಳ್ತಾರೆ. ಈ ಕತೆ ಕೇಳಿದ್ರೆ ಇಂಪ್ಯಾಕ್ಟ್ ಆಫ್ ಜಡ್ಜ್ಮೆಂಟಿಂದ ಉಳ್ಕೊಂಡ್ಬಿಟ್ಟ, ನಷ್ಟ ಆಗೋ ಲಾಭ ಆಗುತ್ತೆ ಒಬ್ಬನಿಗೆ. ಇವತ್ತು ಒಬ್ಬ ಜಡ್ಜ್ ಒಂದು ದಿವಸ ಮಹಾಭಾರತ ಕೇಳಿದ್ದಕ್ಕೆ ಹೀಗಾಯ್ತಲ್ಲ. ಪ್ರತಿನಿತ್ಯ ಮಹಾಭಾರತ ಎಲ್ಲರೂ ಕೇಳುತ್ತಿದ್ರೆ ಜಗತ್ತಿನಲ್ಲಿ ಧರ್ಮ ತುಂಬಿ ತುಳುಕ್ತಾ ಇರ್ತದೆ, ಅಧರ್ಮಕ್ಕೆ ಅವಕಾಶನೇ ಇಲ್ಲ ಅನ್ನೋದನ್ನು ಗಮನಿಸಬೇಕು ನಾವು. ಆ ಕತೆ ಒಳಗೆ ನಮಗೆ ಅಷ್ಟು ಕೆಲಸ ಔಷಧಿ ಕೊಟ್ಟು ಬಿಡ್ತಾರೆ. ನಮ್ಗೆ ಗೊತ್ತಿಲ್ಲದೆ ಕೆಲಸ ಮಾಡುತ್ತಲ್ಲ ಆ ಟೈಪ್ ಕೆಲಸ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ. ವಾಸಿ ಆಯ್ತು ಚೆನ್ನಾಗಿದೆ ಡಾಕ್ಟರ್ ಅಂತ ಆ ಟೈಪ್ ಹೇಗೆ ಕೆಲಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಇವತ್ತು ಮೈಗೆ ಚುಚ್ಚಿದ ಇಂಜೆಕ್ಷನ್ನು ನಮಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತದಲ್ಲ, ಕಿವಿಗೆ ಬಿದ್ದ ಶಾಸ್ತ್ರ ಗೊತ್ತಿಲ್ಲದೆ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಆ ಇಂಜೆಕ್ಷನ್ ಕೆಲಸ ಮಾಡೋದು ಗ್ಯಾರಂಟಿ ಇಲ್ಲ, ಈ ಶಾಸ್ತ್ರ ಕೆಲಸ ಮಾಡೋದು 100% ಗ್ಯಾರಂಟಿ. ಯಾತಕ್ಕೇನೆ ಹರಿಕಥಾ ಶ್ರವಣ ಮಾಡೋ ನಿರಂತರ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಯಾತಕ್ಕೆ ಕೇಳಬೇಕು, ಯಾತಕ್ಕೆ ನಾವು ಹೇಳಬೇಕು, ಯಾತಕ್ಕೆ ಹೇಳಿಸ್ಬೇಕು, ಅವಾಗ ಅದೆಲ್ಲ ಅರ್ಥ ಆಗ್ತದೆ. ಮುಂದಿನ ಕತೆ ಈಗಾಗಲೇ ನೋಡಿಬಿಟ್ಟಿದ್ದೇವೆ. ಮುಂದೆ ಧರ್ಮ ಭೀಮಸೇನ ದೇವರು ಈ ರೀತಿ ಜ್ಞಾನ ಕೊಟ್ಟರಲ್ಲ, ಸುಭಾಷಿತ ಒಂದು ಹೇಳುತ್ತದೆ ನಾವು ಹೇಗೆ ಧರ್ಮ ಸಾಧನೆ ಮಾಡಬೇಕು ಅಂದರೆ, ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರಿ. ನಾವು ಎಷ್ಟು ಎಚ್ಚರಿಕೆ ಇರಬೇಕು ಅಂದರೆ, ನಾಳೆ ನಾಡಿದ್ದು ಅಲ್ಲ, ಈ ಬಂದು ನಮಗೆ ಸಾವು ಬಂದು ತಲೆ ಮೇಲೆ ಕೂತ್ಬಿಟ್ಟಿದೆ ಈಗಾಗಲೇ, ಇನ್ನೇನು ಜಸ್ಟ್ ಈ ಮೊಮೆಂಟಲ್ಲಿ ಸಾಯ್ತೇವೆ ನೀವೀಗ. ಆಗ ಎಷ್ಟು ಎಚ್ಚರಿಕೆಯಿಂದ ನಾವು ಧರ್ಮಾಚರಣೆ ಮಾಡ್ತೇವಲ್ಲ, ಆ ರೀತಿ ಮಾಡಬೇಕು. ನಾಳೆ ನಾಡಿದ್ದು ಅನ್ನಬಾರದು. ಯಾವಾಗಲೂ ಧರ್ಮ ಕಾರ್ಯ ಪೋಸ್ಟ್ಪೋನ್ ಮಾಡಬಾರದು, ಅಧರ್ಮ ಕಾರ್ಯ ಪೋಸ್ಟ್ಪೋನ್ ಮಾಡದೇ ಇರಬಾರ್ದು. ಅಧರ್ಮ ಕಾರ್ಯನ ಮಾಡಲೇಬಾರದು. ಫಸ್ಟ್ ಆಫ್ ಆಲ್ ಮಾಡೋದಾದ್ರೆ ನಾಡು ಮಾಡೋ, ನಾಡಿದ್ದು ಮಾಡೋ ಅನ್ಕೋಬೇಕಂತ. ಪುಣ್ಯ ಕಾರ್ಯ ಮಾತ್ರ ತಕ್ಷಣ ಮಾಡಿಬಿಡ್ಬೇಕು. ನಾವು ಉಲ್ಟಪಟ್ಟ ಮಾಡಿಬಿಡ್ತೇವೆ. ಸಿನಿಮಾಕ್ಕೆ ಅವತ್ತೇ ಹೋಗಿಬಿಡ್ತಾನೆ. ಈ ಶಾಸ್ತ್ರ ಆದರೆ ಮುಂದಿನ ಸರ್ ತೋರಾಗೈತೆ, ಹಾಗೂ ಆಗ್ತಿರ್ತದಲ್ಲ ಹಗಲಲ್ಲ ಅಂದ್ಬಿಡ್ತಾನೆ ಅಷ್ಟೇ. ಯಾವಾಗಲೂ ಆಗ್ತಿರ್ತದಲ್ಲ ಹಾಗಲ್ಲ, ಆಗಲೇ ಮಾಡಬೇಕು. ಆದರೆ ಅಜರಾಮರವತ್ ಪ್ರಾಜ್ಞ ವಿದ್ಯಾವರ್ಧಂಚ ಸಾಧಯ. ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಮಾತ್ರ ಕೂಲಂಕಷ ಓದಿ 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 ಅರ್ಥ ಮಾಡ್ಕೋಬೇಕು. ಮುಂದೆ ಭೀಮಸೇನದ ವೈರಾಗ್ಯ ಬಂದು ಧೃತರಾಷ್ಟ್ರ ತಪಸ್ ಮಾಡಿ ಸದ್ಗತಿ ಹೋಗ್ತಾನೆ. ಕುಂತಿ ಗಾಂಧಾರಿ ವಿದುರ ಎಲ್ಲ ಹೊರಟು ಬಿಡ್ತಾರೆ. ವಿದುರ ಧರ್ಮರಾಜನಲ್ಲಿ ಐಕ್ಯ ಹೊಂದುತ್ತಾನೆ, ಅದೆಲ್ಲ ಕಥೆ ಹಿಂದೆ ನೋಡಿದ್ದೇವೆ. ವೇದವ್ಯಾಸರ ಅತ್ಯದ್ಭುತವಾದಂಥ ಸಾಮರ್ಥ್ಯವನ್ನು ಕಾಣುತ್ತೇವೆ. ಎಲ್ಲ ಯುದ್ಧದಲ್ಲಿ ಸತ್ತಿದ್ದ ಸಮಸ್ತರನ್ನು ಕೂಡ ವೇದವ್ಯಾಸರು ಧೃತರಾಷ್ಟ್ರ ಗಾಂಧಾರಿಯರ ಅಪೇಕ್ಷೆಯಂತೆ ಪುನಃ ಬದುಕಿಸಿ ತೋರಿಸ್ತಾರೆ. ಜಗತ್ತಿನ ಪರಮಾಶ್ಚರ್ಯ ಅಂದರೆ ಪರಮಾಶ್ಚರ್ಯ. ಅದನ್ನು ಕೇಳಿದವರಿಗೆ ಇನ್ನು ಅದಕ್ಕಿಂತ ಆಶ್ಚರ್ಯ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ ಗ್ಯಾರಂಟಿ ಸಾಯ್ತಾನೆ ಮನ್ನು ಬದುಕಿದರೆ ಆಶ್ಚರ್ಯ ಆಗಿಬಿಡ್ತದೆ ನಮಗೆ. ಸತ್ತವನು ಬದುಕಿದ್ರೆ ಅಲ್ಲ, ಗ್ಯಾರಂಟಿ ಸಾಯ್ತಾನೆ ಮನ್ನು ಬದುಕಿದರೆ ಅಷ್ಟು ಆಶ್ಚರ್ಯ ಆಗ್ತದೆ. ಇವತ್ತೊಂದು ವಿಜ್ಞಾನಿಗಳು ಹೇಳ್ತಾರೆ, ನಾವು ಬದುಕಿದ್ದೇವೆ ಭಾಳ ಆಶ್ಚರ್ಯ ಅಂತ ಹೇಳ್ತಾರೆ. ಫಸ್ಟ್ ಇವತ್ತಿನ ಇಂಥ ಆಹಾರ ಅಂತ ತಿನ್ಕೊಂಡು ಬದುಕಿದ್ದೇವಲ್ಲ, ಇನ್ನೂ ಕೂಡ ಇದೇ ಪರಮಾಶ್ಚರ್ಯ ಅಂತ ಹೇಳ್ತಾರೆ. ಆದರೆ ಸತ್ತವರು 18 ಅಕ್ಷೋಹಿಣಿ ಸೈನ್ಯ ಬದುಕಿ ಬರೋದು ಅಂದರೆ ಸಾಮಾನ್ಯನ? ಅದನ್ನು ಮಾಡಿ ತೋರಿಸಿದ ವೇದವ್ಯಾಸರು ಯಾರು? ಸಾಕ್ಷಾತ್ ನಾರಾಯಣ ದೇವರು, ಮಹಾಭಾರತ ಕೃತ್ತವರು. ಎರಡರ್ಥ ಅದಕ್ಕೆ, ಮಹಾಭಾರತವನ್ನು ಬರೆದವರು ಅಲ್ಲ, ಮಹಾಭಾರತ ನಡೆಸಿದವರೇ ಅವರು. ಮಹಾಭಾರತ ಸೂತ್ರಕೃತ್ ಅಂತ ಅರ್ಥ. ಬೊಂಬೆ ಆಟವನ್ನು ಆಡಿಸಿದ್ದೆ ಮಹಾಭಾರತವ ಅಂತ ಹೇಳ್ತಾರಲ್ಲ, ಮಹಾಭಾರತವನ್ನು ಬರೆದ ವೇದವ್ಯಾಸರಲ್ಲ ಅವರು, ಅವರೇ ಆಡಿಸಿದ ವೇದವ್ಯಾಸ ದೇವರು ಹೌದು, ಸ್ವಲ್ಪ ಸ್ವೇಚ್ಛೆಯಿಂದ ಆಡಿಸ್ತಾ ಇದ್ದಾರೆ. ಅದನ್ನು ಕೇಳಿ ಬ್ರಹ್ಮಾದಿ ದೇವತೆಗಳಿಗೆ ಅನುಜ್ಞೆಯನ್ನು ಕೊಟ್ಟು ಯಾದವರಿಗೆಲ್ಲ ಹೇಳ್ತಾನೆ, ಯಾದವರೇ ಏನು ದುಶ್ಚಕ್ರಗಳು ಕಾಣ್ತಾ ಇವೆ, ದುಶ್ಚಕ್ರ ಕಾಣ್ತಾ ಇವೆ ನೋಡಿರಿ ಅಂತ ಹೇಳ್ತಾರೆ. ನನ್ನ ಮುಖ ನೋಡಿರಿ ಹೋಗ್ತೇವೆ ಅಂದರೆ ಮುಗಿದೋಗ್ತಿಲ್ಲ, ದೇವ್ರ ಮುಖ ನೋಡಿದರೆ ಮಂಗಲಂ ಭಗವಾನ್ ವಿಷ್ಣು. ಆದರೆ ದೇವರು ಒಂದು ಸಂಕಲ್ಪ ಮಾಡಿದ್ದಾರೆ, ಇಲ್ಲಿರೋದು ಬೇಡ ಎಲ್ಲರೂ ಕೂಡ, ಪ್ರಭಾಸಕ್ಕೆ ಹೋಗಿ ಅಂತ ಕಳಿಸಿಬಿಟ್ಟಂತೆ. ಪ್ರಭಾಸ ಮನಯತ್ ಪ್ರಭು, ಎಲ್ಲ ಪ್ರಭಾಸಕ್ಕೆ ಹೊರಟ್ರಂತೆ. ಆ ಸಮಯದಲ್ಲಿ ಆಚಾರ್ಯ ಸೂಕ್ಷ್ಮವನ್ನು ಹೇಳ್ತಾರೆ, ಅವರು ದ್ವಾರಕೆಯಲ್ಲಿ ಇದ್ರು, ಪುಣ್ಯಕ್ಷೇತ್ರ ಅಲ್ಲಿ ಅನಾಯಾಸ ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದು, ಅಲ್ಲಿ ಸಾಯ್ಬೋದಾಗಿತ್ತಲ್ಲ, ಯಾದವರನ್ನು ಯಾತಕ್ಕಿಲ್ಲಿ ಕರ್ಕೊಂಡೋದ ಪ್ರಭಾಸಕ್ಕೆ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಧರ್ಮ ಸೂಕ್ಷ್ಮ ಅದು. ಪುಣ್ಯಕ್ಷೇತ್ರೇಪಿತು ನಮೃತಿಹಿ ಸ್ವಗೃಹೇ ನಾತಿ ಧರ್ಮದ. ಒಬ್ಬ ಮನುಷ್ಯ ಇದ್ದೂರಲ್ಲೇ ಸಾಯಬಾರದು, ತನ್ನ ಮನೆಯಲ್ಲೇ ಸಾಯಬಾರದು. ಗತ್ವಾ ಅಲ್ಪಮಪಿ ಕ್ಷೇತ್ರಂ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಪ್ರಾಣ ಬಿಡಬೇಕಂತ. ಇದು ಧರ್ಮದ ಶಾಸ್ತ್ರ, ಇದು ಒಂದು ಧರ್ಮಶಾಸ್ತ್ರ ಅಂದರೆ ಇದ್ದೂರಲ್ಲೇ ಸಾಯಬಾರದು, ತನ್ನ ಮನೆಯಲ್ಲೇ ಸಾಯಬಾರದು. ನಮ್ಮ ಜನ ಹಾಗೆ ಸಾಯ್ತಾರೆ ಅಂತ ಗೊತ್ತು, ಅದು ಹೊರಗೆ ಹಾಕೋ ಅಭ್ಯಾಸ ಬಂತು. ಹೊರಗಾದರೂ ಸಾಯಲಿ, ಕೊನೆ ಪಕ್ಷ ಒಳಗೆ ಸಾಯಬಾರದು ಅಂತ ಯಾತಕ್ಕೆ ಹೊರಗಾಕ್ತಾರೆ ಅಂದರೆ, ಅವನು ಹೋಗಬೇಕು ಮೊದಲು ಹೊರಗೆ. ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತ ಭಾಗವತಲ್ಲಿ ಹೇಳ್ತಾರೆ. ಅದು ಮಾಡದೆ ಹೋದಾಗ ಮನೆಯವರೇ ಹೊರಗೆ ಹಾಕಿಬಿಡ್ತಾರೆ ಕೊನೆಗೆ. ಅದು ಶಾಸ್ತ್ರೀಯ ಪದ್ಧತಿ ಅದು ಒಂದು. ಅದು ಯಾತ ಇನ್ನೊಂದು ಕಾರಣ ಹೊರಗೆ ಹಾಕೋದು ಯಾತಕ್ಕೆ ಅಂದರೆ, ಇನ್ನಾದರೂ ಅವನು ಮನೆ ಆಸೆ ಬಿಡಲಿ ಅಂತ ಹೇಳಿಬಿಟ್ಟು, ಮನೆ ಇವಂದು ರಿಜಿಸ್ಟ್ರೇಷನ್ ಸೇರಿ ಹೆಸರಲ್ಲಿದೆ, ಮನೆಯೊಳಗೆ ಸಾಯಾಗಿಲ್ಲ ಗೆಟ್ ಔಟ್ ಅಂತ ಕಳಿಸಿಬಿಡ್ತಾರೆ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಗುಡ್ ಬೈ ಹೇಳೋ ವಾಸಿನೇ ಹೊರತು ಇಲ್ಲೇ ಇರೋ ಯೋಚನೆ ಮಾಡಬೇಡ್ರಿ ಅಂತ. ವೈರಾಗ್ಯ ಆಗ್ಲಾರು ಬರ್ತದೆ ಅಂತ ಹೇಳ್ತಾರೆ, ಬಂದ್ರೆ ಇಲ್ಲದೆ ಹೋದ್ರೆ ಅದೆಲ್ಲ ಲೆಕ್ಕನೇ ಇಲ್ಲ. ಇವತ್ತಂತೂ ಹೊರಗೆ ಸಾಯ್ತಾರೆ, ಅನುಸಂಧಾನ ಆಸ್ಪತ್ರೆಯಲ್ಲಿ ಸಾಯ್ತಾರಲ್ಲ ಸಾಮಾನ್ಯವಾಗಿ, ಅನುಸಂಧಾನ ಸ್ವಲ್ಪ ಪುಣ್ಯರು ಬರ್ತದೆ ಸ್ವಲ್ಪ ಅನುಸಂಧಾನ ಇದ್ರೆ. ಆದರೆ ಧರ್ಮಶಾಸ್ತ್ರ ನೆನೆಸಿಕೊಂಡ್ರೆ ಏನಾದರೂ ಅನುಸಂಧಾನ ಮಾಡ್ಲಿಕ್ಕೆ ಬಂದು ಸದ್ಗತಿ ಆಗ್ತದೆ. ಆ ಯೋಗ ನಮಗಿದ್ರೆ ಯಾವಾಗ ಮಹಾಭಾರತ ಕೇಳಿದ್ರೆ ಬರ್ತದೆ ಅಷ್ಟೇ. ಅವರೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ಹೊರಟು ಬಿಡ್ತಾರೆ. ವಿಪ್ರಶಾಪದ ನೆಪ ಅದು, ವಿಪ್ರಶಾಪದ ನೆಪ ಅದು. ನಿಜವಾಗಲೂ ವಿಪ್ರಶಾಪ ಅಲ್ಲ ಅದು, ವಿಪ್ರರೂಪಿ ಅನ್ವಮೋದತ ಅಂತ ಹೇಳಿ ಭಗವಂತ ತಾನೇ ಆ ಶಾಪ ಕೊಟ್ಟು ಒಪ್ಪಿಕೊಂಡು ನಡೆಸಿಬಿಡ್ತಾನೆ ಆ ಮಾತನ್ನ. ಮುಂದೆ ಎಲ್ಲರೂ ಕೂಡ ಕೃಷ್ಣ ಭಗವಂತ, ಅಣ್ಣ ಬಲರಾಮ, ಅಣ್ಣ ನೀನು ಹೊರಟು ಬಿಡು, ಬಲರಾಮ ದೇವರು ಹೊರಡುತ್ತಾರೆ. ಭಗವಂತನ ಧ್ಯಾನ ಮಾಡ್ತಾ 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 ಅವರು ತಮ್ಮ ಮೂಲ ರೂಪ ಸೇರಿ ಹೊರಟು ಬಿಟ್ರು. ಇವತ್ತಿಗೆ ನಾವು ಪ್ರವಾಸಕ್ಕೆ ಹೋದರೆ ಬಲರಾಮ ದೇಹತ್ಯಾಗ ಮಾಡಿದ ಸ್ಥಳ ಅಂತ ತೋರಿಸ್ತಾರೆ. ಅದೊಳ್ಳೆ ಶೇಷನಾಗಿ ಹಾರಿ ಹೊರಟು ಬಿಟ್ಟಂತ ಆ ಕಡೆಗೆ. ಕೃಷ್ಣ ಒಂದು ಕಡೆ ಪಿಪ್ಪಲ ಮೂಲ ಆಸತಃ, ಒಂದು ಪಿಪ್ಪಲ ವೃಕ್ಷದ ಕೆಳಗೆ ಕೂತಿದ್ದಾನೆ, ಕಾಲುವೆ ಕಾಲಕ್ಕೆ ಕೂತಿದ್ದಾನೆ. ದೂರದಲ್ಲಿ ಜರ ಅಥವಾ ಬೇಡ ನೋಡ್ತಾನೆ, ಅದು ಜಿಂಕೆ ಕಂಡ ಕಾಣಿಸ್ತಂತೆ. ರೋಹಿತಂ ಶಂಕಮಾನಃ, ತಷ್ಟ ಬಾಣ ಹೊಡೆದೇ ಬಿಡ್ತಾನೆ. ಅಷ್ಟು ನಿಜ, ಬಾಣ ನೋಡಿದ್ದು ನಿಜ, ಬಾಣ ಹೊಡೆದಿದ್ದು ನಿಜ. ಕೃಷ್ಣನಿಗೆ ಚುಚ್ಚಿಕೊಂಡು ಕೃಷ್ಣ ಸತ್ತ ಹೋಗ್ಬಿಟ್ಟ ಒಂದು ಮಾತ್ರ ಭಾರಿ ಸುಳ್ಳದು. ಭಗವಂತನಿಗೆ ದೇಹ ವಿಯೋಗನ, ಭಗವಂತನಿಗೆ ಸಾವ, ಭಗವಂತನೇ ಸಾಯದಾದ್ರೆ ಬದುಕು ಸರ್ ಯಾರೇ ಜಗತ್ತಿನೊಳಗೆ? ಭಗವಂತನ ಸಾಯೋ ದೇಹ ಉಂಟಾ ಈ ಮಧ್ಯೆ? ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಭಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಭಗವಂತ ಅಪ್ರಾಕೃತ ದೇಹ. ಮತ್ತೆ ಆಕಾಶಕ್ಕೆ ಬಾಣ ಹೊಡಿರಿ, ಸತ್ತೋ ಬಿಡುತ್ತೆ ಆಕಾಶ. ಆಕಾಶಕ್ಕೆ ಬಾಣ ಹೊಡೆದ್ರೆ ಏನೂ ಆಗೋದಿಲ್ಲ ಹೌದಲ್ಲ? ಆಕಾಶದ ಏನದು? ವಿಷ್ಣು ಪಾದ. ಆತ ಹೊಡೆದು ವಿಷ್ಣು ಪಾದಕ್ಕೆ ಹೊಡೆದಿದ್ದು. ಕೃಷ್ಣ ಪಾದಕ್ಕೆ ಹೊಡೆದ, ಇಲ್ಲಿ ವಿಷ್ಣು ಪಾದಕ್ಕೆ ಹೊಡೀರಿ. ಇಲ್ಲಿ ಏನೂ ಆಗದೆ ಅಲ್ಲೇ ಏನೂ ಆಗಲಿಲ್ಲ ಅಷ್ಟೇ. ಡೈರೆಕ್ಟ್ ಪ್ರಾಕ್ಟಿಕಲ್ಲ ನೋಡ್ಕೊಡಿ ನೀವು. ಎಲ್ಲಿ ಮನೆಗೆ ಹೋಗಿ ಏನೋ ಹೇಳ್ತಾರೆ ಅಂತ ಹೇಳೋ ಕಾರಣ ಇಲ್ಲ, ಡೈರೆಕ್ಟೇ ನೋಡಿ. ಇವತ್ತು ಎಂಥ ಬಾಂಬ್ ಬ್ಲಾಸ್ಟ್ ಮಾಡಿದರೂ ಕೂಡ ಏನು ಆಕಾಶಕ್ಕಾಗೋದಿಲ್ಲ, ಅದೇ ರೀತಿ ಇರುತ್ತೆ. ಭಗವಂತನ ಪಾದ ಆಕಾಶ, ಪಾದೋಶ್ಯ ವಿಶ್ವಾಭೂತಾನಿ. ಇದೆಲ್ಲ ಯೋಚನೆ ಮಾಡಿದರೆ ಕೃಷ್ಣನಿಗೆ ಏನೂ ಆಗಲಿಲ್ಲ, ಆದರೆ ಎಲ್ಲ ಆದಂತೆ ಭಗವಂತ ಮಾಡಿದ. ಅದಕ್ಕೆ ದೇಹ ಬಿಟ್ಟ ಬಿಟ್ಟುಬಿಡ್ತಾರೆ. ಯಾತಕ್ಕೆ ಅಂದರೆ ಬೇರೆ ಯಾವ ಅವತಾರಗಳಲ್ಲೂ ಕೂಡ ಪರಮಾತ್ಮ ದೇಹ ಬಿಟ್ಟಂತೆ ಅಸುರಮೋಹನವನ್ನು ಮಾಡಿಲ್ಲ. ಇಲ್ಲಿ ಮಾಡೋಣ, ಅಸುರರಿಗೆ ಕೃಷ್ಣನಿಗೆ ಹುಟ್ಟು ಹುಟ್ಟು ಅಂತ ತಪ್ಪು ತಿಳ್ಕೊಳ್ಳಿ, ಈಗ ನಾಶ ಉಂಟು ಅಂತ ತಪ್ಪು ತಿಳ್ಕೊಳ್ಳಿ, ಆ ಮೂಲಕ ನಾಶವಾಗಲಿ. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದು ಭಗವದ್ಗೀತೆಯ ಮಾತಿತ್ತು. ಆದ್ದರಿಂದ ಭಗವಂತನ ಜನ್ಮ ದಿವ್ಯ, ಕರ್ಮ ದಿವ್ಯ, ಅವನೇ ದಿವ್ಯ. ದಿವ್ಯಂ ವಪುಹು ಅಂತ ಪರಮಾತ್ಮನನ್ನ